ಗ್ರೀವಂ ಚಿದಾನಂದ ವಿಗ್ರಹಂ ಸತನುಗ್ರಹ ಯಶಗ್ರೀವಚ್ಯುತಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾರ್ಧಯೇ ನಮಃ ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಭಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾ ಗುರುನ್ ಮಮ ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ ವಾದಿರಾಜಪದದ್ವಂದ್ವಾದಿಯಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀಮಿ ಶುದ್ಧಯೇ ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾ ಭವಂತೇವ ಶಪಥೋಬಿಂಬಸನ್ನಿಧೌ ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಶಾಂಘ್ರಿಸೇವಕಂ ನಿತ್ಯಂ ಭೂಸುರಾಗ್ರಕುಲೋದ್ಭವಂ ವಾಸಮಾದಿಶಿಲಾಕ್ಷೇತ್ರೇ ಶೇಷದಾಸಗುರುಂ ಭಜೇ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಿನ್ನೆವರೆಗೂ ಶೇಷದಾಸರು ರಚಿಸಿದಂಥ ಜ್ಞಾನಯಜ್ಞ ಸುಳಾದಿ ಅಥವಾ ಮಖ ಸುಳಾದಿಯಲ್ಲಿ ಒಂದು ಪಂಕ್ತಿಯನ್ನು ನೋಡಿದೆವು. ಮಖವನ್ನೇ ಮಾಡುವುದು ಮರ್ಮವ ನೀನರಿತು, ವಿಖನ ಸಾಚಿತ ಪಾದ ಮನದಿ ನಿಲ್ಲಿಸಿ. ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ, ಮಖವನ್ನೇ ಮಾಡುವುದು, ಮಖ ಅಂದರೆ ಯಜ್ಞ ನೋಡಿದೆವು ಮಖ, ಅದನ್ನು ಮರ್ಮವ ಅರಿತು ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಮರ್ಮ ಅಂದರೆ ಅಲ್ಲಿ ಭಗವಂತನ ಆಯಾ ಕ್ರಿಯೆಗಳಲ್ಲಿ, ಆಯಾ ಪದಾರ್ಥಗಳಲ್ಲಿ, ಆಯಾ ಇಂದ್ರಿಯಗಳಲ್ಲಿ ಅಲ್ಲಲ್ಲಿರುವ ಭಗವದ್ ರೂಪಗಳನ್ನು ನೆನೆದು ಅವನ ರೂಪಗಳನ್ನು ಅವನಿಗೆ ಕೊಡುವುದೇ ಮರ್ಮ. ಅದು ಗೊತ್ತಿಲ್ಲದೆ ಪದಾರ್ಥಗಳನ್ನೇ ದೇವರಿಗೆ ಸುರಿದರೆ ಪದಾರ್ಥಗಳು ಹಾಳಾಗುವ ಸ್ವಭಾವ, ಹಾಳಾಗುವ ಪದಾರ್ಥಗಳು. ಅಷ್ಟೇ ಅಲ್ಲ, ದೇವರು ಪದಾರ್ಥಗಳು ಸ್ವೀಕಾರ ಮಾಡಲ್ಲ, ಪದಾರ್ಥಗಳೊಳಗಿರುವ ತನ್ನ ರೂಪಗಳನ್ನೇ ಸ್ವೀಕಾರ ಮಾಡುತ್ತಾನೆ. ಆದ್ದರಿಂದ ದೇವರಿಗೆ ಆ ಪದಾರ್ಥಗಳಲ್ಲಿರತಕ್ಕಂಥ ಭಗವದ್ ರೂಪಗಳನ್ನು, ಸ್ವಾಖ್ಯ ರೂಪಗಳನ್ನು ನಾವು ಅರ್ಪಣೆ ಮಾಡದೆ ಪದಾರ್ಥವನ್ನೇ ಕೃಷ್ಣಾರ್ಪಣ ಅಂತ ಕೊಟ್ಟದ್ದಾದರೆ ಪದಾರ್ಥಗಳ ಸ್ವಭಾವ ಸಹಜವಾಗಿ ನಾಶವಾಗುವ ಸ್ವಭಾವ, ಹಾಳಾಗುವುದೇ ಪದಾರ್ಥಗಳ ಸ್ವಭಾವ, ನಾಶ ಆಗುತ್ತೆ. ಆದ್ದರಿಂದ ಅಂಥ ಪದಾರ್ಥ ದೇವರಿಗೆ ಕೊಟ್ಟರೆ ಬರುವ ಫಲವೂ ಕೂಡ ನಮಗೆ ನಾಶ ಆಗುವಂಥದ್ದೇ ಬರ್ತಾ ಇದೆ. ಇದನ್ನೇ ಕಠೋಪನಿಷತ್ತಿನಲ್ಲಿ ನಚಿಕೇತನಿಗೆ ಯಮಧರ್ಮರಾಜರು ಹೇಳಿದ್ದು, ನಮ್ಮ ಸುತ್ತೂ ಇರತಕ್ಕಂಥದ್ದೆಲ್ಲ ಹಾಳಾಗುವ ಪದಾರ್ಥಗಳೇ, ಅದರಿಂದ ಭಗವಂತನ ಅರ್ಚನೆ ಮಾಡಬೇಕಾದರೆ ಹಾಳಾಗದಿರುವ ಆತನ ಅದ್ಭುತವಾದ ರೂಪಗಳನ್ನು ಚಿಂತನೆ ಮಾಡಿ ಅವನಿಗೆ ಅವನವನ ಆ ರಸರೂಪಗಳನ್ನು ಅರ್ಪಣೆ ಮಾಡುವುದೇ ದೊಡ್ಡ ಯಜ್ಞ ಅಂತ ಹೇಳಿದರು. ಹಾಗಾದರೆ ಭಗವಂತನಿಗೆ ನಾವು ಈ ಜೀವನವೆಂಬ ದೊಡ್ಡ ಯಜ್ಞದಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಬೇಕಾಗಿದ್ದೇನು ಅಂದರೆ, ನಾವು ತಿನ್ನುವುದು, ಕುಡಿಯುವುದು, ಮಲಗುವುದು, ಏಳುವುದು, ತಿರುಗಾಡುವುದು ಮೊದಲಾದ ಸಕಲ ಕರ್ಮಗಳಲ್ಲಿ, ಆಯಾ ಪದಾರ್ಥಗಳಲ್ಲಿ, ಆಯಾ ಇಂದ್ರಿಯಗಳಲ್ಲಿ, ಆಯಾ ಕರ್ಮಗಳಲ್ಲಿ, ಮಾತಾಡುವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಮೊದಲಾದ ಸಕಲ ಏನು ನಮ್ಮ ಪದಾರ್ಥಗಳು ನಮ್ಮ ಭೋಗಕ್ಕೆ ಬರ್ತಾ ಇವೆ ಅವೆಲ್ಲವನ್ನೂ ಕೂಡ ನಾವು ಅಲ್ಲಲ್ಲಿ ಭಗವದ್ ರೂಪಗಳನ್ನು ನೆನೆದು ದೇವರಿಗೆ ಅರ್ಪಣೆ ಮಾಡಬೇಕು. ಹಾಗಾದರೆ ಇಲ್ಲಿ ಪ್ರಶ್ನೆ ಬರುತ್ತೆ, ಅಲ್ಲಲ್ಲಿ ಭಗವದ್ ರೂಪಗಳು ನಮಗೆ ಗೊತ್ತಿಲ್ಲ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿರತಕ್ಕಂತಹ ರೂಪಗಳು ನಮಗೆ ಗೊತ್ತಿಲ್ಲ, ಇಂದ್ರಿಯಗಳಲ್ಲಿ ಯಾವ ಯಾವ ರೂಪಗಳಿರುತ್ತೋ ನಮಗೆ ಗೊತ್ತಿಲ್ಲ, ಅಂತಹ ಕಾಲಕ್ಕೆ ದೇವರಿಗೆ ಆತನ ರೂಪಗಳನ್ನು ಆತನಿಗೆ ಅರ್ಪಣೆ ಮಾಡುವುದು ಹೇಗೆ ಎಂಬ ಪ್ರಶ್ನೆ ಬಂದಾಗ ಅಲ್ಲಿ ಉತ್ತರ ಕೊಡುತ್ತಾರೆ. ಭಗವಂತನ ರೂಪಗಳಂತೂ ಅಲ್ಲಲ್ಲಿ ಇವೆ ಎಂಬುದು ಗೊತ್ತಾಯಿತು, ಯಾವ ರೂಪ ಇದೆ, ಹೇಗಿದೆ, ಅದರ ಗುಣಗಳೇನೂ ಗೊತ್ತಿಲ್ಲ. ಆದರೆ ಈಗ ಕುರುಡು ಚಿಂತನೆ, ಸ್ವಾಮಿ ನೀನಂತೂ ಇದ್ದೀಯ, ನಿನ್ನ ರೂಪಗಳು ನಿನಗರ್ಪಿತ ಅಂದರೆ ಭಗವಂತ ಸ್ವೀಕಾರ ಮಾಡಿ ಆ ಭಗವದ್ ರೂಪಗಳ ಜ್ಞಾನ ಕೊಡುವಂತಹ ಗುರುಗಳ ಸಂಪರ್ಕ ನಮಗೆ ಕೊಡಿಸಿ ಆ ಭಗವಂತನ ವಿಶೇಷ ಉಪಾಸನೆಯನ್ನು ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ. ಆದ್ದರಿಂದ ಭಗವಂತನ ವಿಶೇಷ ರೂಪಗಳನ್ನು ಭಗವಂತನಿಗೆ ಅರ್ಪಣೆ ಮಾಡುವುದೇ ಯಜ್ಞ, ಅದು ನಮ್ಮ ಈ ಜೀವನ ಯಜ್ಞದಲ್ಲಿ ನಾವು ಮಾಡಬೇಕು ಎಂಬುದನ್ನು ತಿಳಿಸಿಕೊಟ್ಟು ಅದನ್ನು ಮರ್ಮ ಅಂತ ಒಂದರ್ಥ ಹೇಳಿದರು. ಎರಡನೇ ಮರ್ಮ ಅಂದರೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಪೂರ್ವಕವಾಗಿ ಸಕಲ ಕರ್ಮಗಳನ್ನು ಆಗಾಗ ದೇವರ ಪ್ರೇರಣೆಯಿಂದ ಮಾಡಿ ಆತ ಮಾಡಿ ಮಾಡಿಸಿದಾಗ ಮಾಡಿ ಆತನಿಗೇನೆ ಆಯಾ ಕರ್ಮಗಳನ್ನ ಒಂದೊಂದು ಕರ್ಮ ಮುಗಿದ ಕೂಡಲೇ ನೀ ಮಾಡಿಸಿದ್ದು ಅಂತ ಆತನಿಗೆ ಅರ್ಪಣೆ ಮಾಡುವುದೇ ಎರಡನೆಯ ಮರ್ಮ. ಮೂರನೆಯ ಮರ್ಮ ಯಾವುದು ಅಂತ ಹೇಳಿದರೆ ಅಹಂಕಾರ ರಹಿತವಾಗಿ ಆ ಪದಾರ್ಥಗಳಲ್ಲಿ ತಂತ್ರಗಳಲ್ಲಿ ಮಂತ್ರದಲ್ಲಿ ಎಲ್ಲಾ ಕಡೆ ಇರತಕ್ಕ ಭಗವದ್ ರೂಪವನ್ನು ಅರ್ಪಣೆ ಮಾಡಿದರೂ ಕೂಡ ಭಗವಂತನಿಂದ ಏನಾದರೂ ಕಾಮ್ಯ ನಮಗೆ ಬೇಕಾದದ್ದು ಬೇಡಿದರೆ ಇಷ್ಟು ಬೇರೆ ಕಡೆ ಹೋಗಿಬಿಡುತ್ತಾಗುತ್ತೆ. ಅಂದರೆ ನಮಗೆ ಬರಬೇಕಾದ ಫಲ ಬಾರದೆ ಬೇರೆ ಯಾವುದೋ ಫಲ ನಮಗೆ ಬಂದು ಕೈಗೆ ಬಂದು ಸೇರುತ್ತೆ. ಆದ್ದರಿಂದ ದೇವರಿಂದ ಏನೂ ಬೇಡದೆ ದೇವರ ಪ್ರೀತಿಗಾಗಿ ಕೇವಲ ದೇವರ ಪ್ರೀತಿಗಾಗಿ ಮಾಡುವುದೇ ನಿಜವಾದ ಮರ್ಮ. ಯಾಕೆ ಅಂದರೆ ನಿನ್ನೆ ನೋಡಿದಂತೆ ಭಗವಂತ ಈ ಜನ್ಮದಲ್ಲಿ ಏನೇನು ಕೊಡಬೇಕೋ ತಾನು ಕೊಟ್ಟೇ ಕೊಡುತ್ತಾನೆ. ಆತ ನಿಶ್ಚಯ ಮಾಡಿಟ್ಟಂಥ ಎಲ್ಲವೂ ನಮಗೆ ಬಂದೇ ಬರುತ್ತೆ ಆತ ನಿಶ್ಚಯ ಮಾಡಿದ್ದರಿಂದ. ಆದ್ದರಿಂದ ಇಲ್ಲಿ ಪ್ರತ್ಯೇಕವಾಗಿ ದೇವರ ಪ್ರಾರ್ಥನೆಯಿಂದ ನಾವು ಪಡೆಯತಕ್ಕಂಥ ಲೌಕಿಕವಾದ ಪದಾರ್ಥಗಳಾಗಲಿ ವ್ಯಕ್ತಿಗಳ ಅಂಟಾಗಲಿ ಯಾವುದೇ ಆಗಲಿ ಅಲ್ಲಲ್ಲಿ ಹೊಸದಾಗಿ ನಾವು ದೇವರ ಪ್ರಾರ್ಥನೆಯಿಂದ ಪಡುವುದೇನಿಲ್ಲ. ದೇವ ತಾನಾಗಿ ಕಾಲ ಕಾಲದಲ್ಲಿ ಕೊಟ್ಟು ಮುಗಿಸಿಬಿಡುತ್ತಾನೆ. ಆದ್ದರಿಂದ ಎಲ್ಲಾ ದೇವರು ಕೊಟ್ಟೇ ಕೊಡುವಾಗ ಅದಕ್ಕಾಗಿ ಮತ್ತು ಬಾಯಿ ಬಿಟ್ಟು ಕೇಳೋದು ಯಾಕೆ? ಇದೇ ಅಭಿಪ್ರಾಯದಿಂದ ದಾಸರು ಹೇಳುತ್ತಾರೆ, ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದರೆ ಮೋಕ್ಷವನ್ನು ಸ್ವಾಮಿ ಕೊಡಲಿಕ್ಕೆ ಸಿದ್ಧನಾಗಿದ್ದಾನೆ, ಅದನ್ನು ಕೇಳಬೇಡ ಅಂದ್ರು. ಮತ್ತಿನ್ನೇನು ಬೇಕು ಅಂದರೆ ನಮಗೆ ವಿಶೇಷವಾದ ಜ್ಞಾನ ಬೇಕು, ಅದಕ್ಕೆ ಭಕುತಿಯ ಬೇಡು ಕೊಂಡಾಡು ಅಂತ ದಾಸರಾಯರು ತಿಳಿಸಿಕೊಡುತ್ತಾರೆ. ಆದ ಕಾರಣ ಮಖವನ್ನೇ ಮಾಡುವುದು ಮರ್ಮವ ನೀನರಿತು, ಮರ್ಮ ಶಬ್ದದ ಅರ್ಥ ಗೊತ್ತಾಯಿತು, ಮರ್ಮವ ನೀನರಿತು ವಿಖನ ಸಾಚಿತ ಪಾದ ಮನದಿ ನಿಧಿಸಿ. ಬ್ರಹ್ಮದೇವರಿಂದ ಅರ್ಚಿತರಾದಂಥ ಆ ಭಗವಂತನ ಪಾದವನ್ನು ಮನಸ್ಸಿನಲ್ಲಿ ನಿಲ್ಲಿಸಿ ವಿಶೇಷವಾಗಿ ಭಗವಂತನ ಯಜ್ಞ ಮಾಡುವು ಅಂದರು. ಇದು ಪ್ರಧಾನವಾದ ಅಂಶ. ನಾವು ಎಷ್ಟೇ ಕರ್ಮಗಳು ಬೆಳಗ್ಗಿನಿಂದ ರಾತ್ರಿವರೆಗೂ ಸಾಧನ ಅಂತ ಹೆಸರಿಟ್ಟುಕೊಂಡು ಏನು ಮಾಡಿದರೂ ಕೂಡ ಆ ಸಾಧನೆ ಅಂದರೆ ದೇವರ ಪಾದದಲ್ಲಿ ಆದರಪೂರ್ವಕ ಎಡಬಿಡದೆ ಮನಸ್ಸಿಡುವುದೇ ಸಾಧನೆ ಎಂಬುದನ್ನು ತಿಳಿಸಿಕೊಡುತ್ತಾರೆ. ಏನಕೇನ ಮಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಹೇ ಚರಣಾಬ್ಜಯೋ ಇದಮೇವ ಸಾಧನ ಮೀರಿತಂ. ಇದೇ ಸಾಧನೆ. ನಾವು ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ಪ್ರತಿ ದಿವಸ ಪ್ರತಿಯೊಂದು ಕ್ಷಣ ಆದರಪೂರ್ವಕವಾಗಿ ದೇವರಲ್ಲಿ ಮನಸ್ಸಿಡುವುದೇ ಸಾಧನೆ. ಅದರಿಂದ ದೇವ ಕರುಣೆ ಮಾಡುತ್ತಾನೆ. ಆ ಸಾಧನೆ ಬರಲಿಕ್ಕೆ ಮಿಕ್ಕ ಸಾಧನೆ ಸ್ನಾನ ಸಂಧ್ಯಾ ಇವೆಲ್ಲ ದೇವರ ನೆನಪು ಬರಲಿಕ್ಕೆ. ಹಾಗಾದರೆ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಾಡತಕ್ಕಂಥ ಸಾಧನೆ ಅಂತ ಏನು ಮಾಡಿರ್ತೇವೆ, ಅದು ಎಷ್ಟು ಗಂಟೆಗಳ ಕಾಲ ಮಾಡಿರ್ತೇವೆ, ಅದನ್ನು ನೋಡಿಕೊಂಡಾಗ ಅಲ್ಲಿ ದೇವರಲ್ಲಿ ಎಷ್ಟು ಕಾಲ ಮನಸ್ಸು ನಿಂತಿತ್ತು ಅಂದರೆ ಅದೇ ಪ್ರಧಾನ ಸಾಧನೆ. ಮಿಕ್ಕದ್ದೆಲ್ಲ ಸಮಯೇ ವಹಿ ಕೇವಲಂ ಅಂತ ಹೇಳುತ್ತಾರೆ. ಆದ್ದರಿಂದ ವಿಖನ ಸಾಕ್ಷಿತ ಪಾದ ಮನದಿ ನಿಲ್ಲಿಸಿ. ಆದ ಕಾರಣ ಕರ್ಮಗಳನ್ನು ಮಾಡುವಾಗ ದೇವರ ಪಾದದ ನೆನಪಿಲ್ಲದ ಕರ್ಮ ವ್ಯರ್ಥ ಅಂತಾರೆ. ಆದ ಕಾರಣ ದಾಸರಾಯರು ಮುಂದೆ ಹೇಳುತ್ತಾರೆ, ನಿನ್ನ ಕಾಣದ ಜ್ಞಾನ ಅಡವಿಯ ರೋದನ, ನಿನ್ನ ಕಾಣದ ಆಚಾರ ಬಾಧಿಪ ಗ್ರಹಚಾರ, ನಿನ್ನ ಕಾಣದ ಭಕುತಿ ರೋಗಿಷ್ಟನ ಶಕುತಿ, ನಿನ್ನ ಕಾಣದ ಜ್ಞಾನ ಅಡವಿಯ ರೋದನ ಅಂತ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಭಗವಂತನಲ್ಲಿ ಕೇಂದ್ರೀಕೃತವಾದ ಮನಸ್ಸು ನಮ್ಮಲ್ಲಿರಬೇಕು. ಅದಿದ್ದಾಗ ಮರ್ಮವನ್ನು ತಿಳಿದಿರಬೇಕು. ಆ ಮರ್ಮಪೂರ್ವಕವಾಗಿ ಭಗವಂತನಲ್ಲಿ ಈ ಜೀವನವೆಂಬ ವಿಶೇಷವಾದ ಆಹುತಿಯನ್ನು ಕೊಟ್ಟು ಯಜ್ಞ ಮಾಡಬೇಕು. ಜೀವನ ಅಂದರೆ ಪ್ರತಿ ದಿವಸ ಒಂದು ಆಹುತಿ. ಅದಕ್ಕೆ ದಾಸರಾಯರು ಹರಿಕಥಾಮೃತ ಸಾರದಲ್ಲಿ ತಿಳಿಸಿಕೊಡುತ್ತಾರೆ, ದಿವಸವೆಂಬ ಆಹುತಿಗಳನ್ನು ನಿರಂತರದಿ ಹೋಮಿಸುತ್ತಾ ಭಗವಂತನ ಪ್ರಾರ್ಥನೆ ಮಾಡು ಅಂತಾರೆ. ಆ ಹೋಮ ಮಾಡುವ ಕ್ರಮವನ್ನು ಇಲ್ಲಿ ಹೇಳಿಕೊಡುತ್ತಾರೆ. ಆದ್ದರಿಂದ ಭಗವಂತನ ವಿಘನ ಸಾಚ್ಚಿತ ಪಾದ ಮನದಿ ನಿಲ್ಲಿಸಿ ನಂತರ ಕಕುಲಾತಿಯನ್ನೇ ಬಿಟ್ಟು ದುರುಳರಿ ಗರುಹದಲೆ ಭಕುತಿಯಿಂದಲೇ ಯಜಿಸು ಸ್ನೇಹದಿಂದ ಅಂದ್ರು. ಅಂದರೆ ನಾವು ಕಕುಲಾತಿಯನ್ನು ಬಿಡಬೇಕಂದ್ರೆ, ಕಕುಲಾತಿ ಅಂದ್ರೆ ಏನು ಅಂದರೆ ಯಾವ ಪದಾರ್ಥವನ್ನ ಬಿಡಬೇಕೋ, ಯಾವ ಅಂಟನ್ನ ಬಿಡಬೇಕೋ, ಅದು ಬಿಡಲಾರದೆ ಅದರಲ್ಲೇ ವ್ಯಾಮೋಹದಿಂದ ನಾವು ಪ್ರವರ್ತನೆ ಮಾಡುವುದೇ ಕಕುಲಾತಿ. ಯದ್ಯಪಿ ಪದಾರ್ಥಗಳು ನಮಗೆ ಸುಖ ಕೊಡಲ್ಲ, ವ್ಯಕ್ತಿಗಳು ನಮಗೆ ಸುಖ ಕೊಡಲ್ಲ. ಪದಾರ್ಥದಲ್ಲಿರುವ ದೇವರ ರೂಪ ಸುಖ ಕೊಡುತ್ತೆ, ವ್ಯಕ್ತಿಗಳಲ್ಲಿರುವ ದೇವರ ರೂಪ ಸುಖ ಕೊಡುತ್ತೆ. ಅದು ಗಮನಿಸದೆ ನಾವು ಜ್ಞಾನವಿಲ್ಲದೆ ಪದಾರ್ಥಗಳ ಕಡೆಗೆ ಓಟ, ಪದಾರ್ಥವೇ ಸುಖ ಕೊಡುತ್ತೆ ಅಂತ ಪದಾರ್ಥಗಳ ಸಂಗ್ರಹ, ವ್ಯಕ್ತಿಗಳೇ ಸುಖ ಕೊಡುತ್ತಾರೆ ಅಂತ ವ್ಯಕ್ತಿಗಳ ಸಂಗ್ರಹಕ್ಕಾಗಿ ನಾವು ಇಡೀ ಜೀವನ ಪ್ರಯತ್ನ ಮಾಡುತ್ತೇವೆ. ಕೊನೆಗೆ ಗೊತ್ತಾಗುತ್ತೆ ಇದು ಯಾವುದು ಸುಖ ಕೊಡಲ್ಲ, ದೇವನೇ ಸುಖ ಕೊಡುತ್ತಾನೆ. ಸುಖ ಕೊಡುವ ದೇವರ ಸಂಗ್ರಹ ಮಾಡಿಲ್ಲ, ಸುಖ ಕೊಡದ ಕಸದ ಸಂಗ್ರಹ ಮಾಡಿದವಲ್ಲ ಅಂತ ದುಃಖ ಆಗುತ್ತೆ. ಇದನ್ನೇ ಶ್ರೀಪಾದರಾಜರು ಮೋಸವಾಯಿತು ಆದೋದಾಗಲಿ ಶ್ರೀಶ ನೀ ಕೈ ಪಿಡಿದು ರಕ್ಷಿಸು ಅಂತ ಪ್ರಾರ್ಥನೆ ಮಾಡುತ್ತಾರೆ. ಆದ್ದರಿಂದ ಇಲ್ಲಿ ಕಕುಲಾತಿಯನ್ನೇ ಬಿಟ್ಟು ಅಂದ್ರು. ಕಕುಲಾತಿ ಎಂದರೆ ಯಾವ ಪದಾರ್ಥದಿಂದ ಯಾವ ವ್ಯಕ್ತಿಗಳಿಂದ ಸುಖ ಬರ್ತಾ ಇಲ್ಲವೋ ಅಲ್ಲಿ ಭಗವಂತನೇ ನಿಂತು ಸುಖ ಕೊಡತಾ ಇದ್ದಾನೋ ಅವನನ್ನ ಗಮನಿಸಿ ಅವನ ಕಡೆ ಮನಸ್ಸಿಟ್ಟು ಪದಾರ್ಥಗಳ ಮತ್ತು ವ್ಯಕ್ತಿಗಳ ಮೇಲೆ ವ್ಯಾಮೋಹವನ್ನ ಕಳೆದುಕೊಳ್ಳುವುದೇ ಕಕುಲಾತಿ ಬಿಡುವುದು. ಅದನ್ನೇ ಕಕುಲಾತಿ ಅಂದ್ರು. ಕಕುಲಾತಿಯನ್ನೇ ಬಿಟ್ಟು ದುರುಳರಿ ಗರುಹತಲೆ, ಇವಾಗ ನಾನು ಹೇಳಿಕೊಡುವಂತಹ ವಿಶೇಷವಾದ ವಿಷಯ ಏನು, ಸುಳಾದಿ ಇದೆ. ಆ ಸುಳಾದಿಯಲ್ಲಿ ಶೇಷದಾಸರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ, ಇದು ದೊಡ್ಡ ರಹಸ್ಯ, ದೇವತಾ ರಹಸ್ಯ, ದೇವತೆಗಳ ವಿದ್ಯೆ ಇದು. ನೀವು ಚಿಂತನೆ ಆದರೂ ಮಾಡಿ, ಈ ಚಿಂತನೆ ಮಾಡುವಾಗ ಯೋಗ್ಯರಾದವರಿಗೆ ಮಾತ್ರ ಕೊಡಿ, ಇಲ್ಲದಿದ್ದರೆ ಇಲ್ಲ ಅಂದ್ರು. ಅದಕ್ಕೆ ಹೇಳುತ್ತಾರೆ ಯೋಗ್ಯರಾದವರಿಗೆ ಕೊಡದಿದ್ದರೆ ಅಯೋಗ್ಯರಿಗೆ ಕೊಟ್ಟರೆ ಮಹಾ ಅನರ್ಥಕಾರಿ ಎಂದು. ಅದಕ್ಕೆ ದುರುಳರಿಗೆ ತಿಳಿಸದಲೆ, ದುಷ್ಟರಿಗೆ ಹೇಳಬಾರದಂತೆ. ಸ್ವರೂಪತಃ ದುಷ್ಟರು ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಹೇಳುತ್ತಾರೆ ಇದೆಲ್ಲ ರಹಸ್ಯ ರಹಸ್ಯ ಅಂತ ಹೇಳೋದು, ಎಲ್ಲಾ ಸಭೆಗಳಲ್ಲಿ ಎಲ್ಲಾ ಕಡೆ ಮೈಕ್ ಮುಂದೆ ಕೂತು ಎಲ್ಲ ಹೇಳೋದು, ಇದು ರಹಸ್ಯ ಅಂತ ಹೇಳೋದು ಎರಡೂ ವಿರುದ್ಧ ಆಗಲ್ಲವೇ ಅಂತ ಪ್ರಶ್ನೆ ಬಂದರೆ, ಈ ರಹಸ್ಯ ಶಬ್ದಕ್ಕರ್ಥ ಹೇಳುತ್ತಾರೆ, ಹೇಳುವವರ ಬಾಯಿಯಿಂದ ಭಗವಂತ ಏನು ಹೇಳಿಸಿರ್ತಾನೆ ಅದನ್ನ ಯಾರಿಗೆ ಮುಟ್ಟಿಸಬೇಕೋ ಅವರಿಗೆ ಮಾತ್ರ ಮುಟ್ಟಿಸು ಅಂತ ತಲುಪಿಸು ಅಂತ ಈ ಹೇಳುವವರಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಆ ಸ್ವಾಮಿ ಯಾರು ಬೇರೆಯವರು ಒಂದು ವೇಳೆ ಅಲ್ಲಿ ಬಂದು ಕೂತು ಕೇಳಿದರೂ ಅವರ ತಲೆಗೆ ಅದು ಹೋಗದಂತೆ ಮಾಡಿಬಿಡ್ತಾನೆ. ಆ ರೀತಿಯಲ್ಲಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತೆ. ನನ್ನ ಬಾಯಿಯಿಂದ ಬರುವ ನಿನ್ನ ವಿಶೇಷವಾದ ವಿಶೇಷ ಜ್ಞಾನ ಏನಿದೆ ಅದು ಸಜ್ಜನರಿಗೆ ಮಾತ್ರ ಸೇರಬೇಕಯ್ಯ. ಆದರೆ ಕೂತವರಲ್ಲಿ ಕೇಳುವವರಲ್ಲಿ ಎಷ್ಟು ಜನ ಸಜ್ಜನರು, ಒಳಗೆ ಸ್ವರೂಪತಃ ದುರ್ಜನರು, ಎಷ್ಟು ಜನ ನಾವು ವಿವೇಚಿಸುವಂತಹ ಯೋಚನೆ ನನಗಿಲ್ಲ. ಆದರೆ ಇಲ್ಲಿ ಪ್ರವಚನ ಅಂತ ನಡೆದಾಗ ಯಾರ್ಯಾರು ಕೊಡುತ್ತಾರೋ ಏನು, ಅದಕ್ಕೆ ಈ ಪ್ರವಚನದಲ್ಲಿ ಯಾರ್ಯಾರು ಸಜ್ಜನರಿದ್ದಾರೆ ಅವರಿಗೆ ಮಾತ್ರ ತಲುಪಿಸುವಂತೆ ಮಾಡಯ್ಯ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದರೆ ಅವಾಗೆ ಆ ದೋಷ ಬರಲ್ಲ ಅಂತ ಹೇಳುತ್ತಾರೆ. ದುರುಳರಿ ಗರುಹದಲೆ ಭಕುತಿಯಿಂದಲೇ ಯಜಿಸು ಸ್ನೇಹದಿಂದ. ಈ ಯಜ್ಞ ಮಾಡಬೇಕು, ಮರ್ಮವನ್ನ ತಿಳಿದು ಮಾಡಬೇಕು, ದೇವರ ಪಾದವನ್ನ ಮನಸ್ಸಲ್ಲಿ ನಿಲ್ಲಿಸಿ ಮಾಡಬೇಕು, ಕಕುಲಾತಿಯನ್ನ ಬಿಟ್ಟು ಮಾಡಬೇಕು. ದುಷ್ಟರಿಗೆ ಅಂದರೆ ದುಷ್ಟರು ಶಬ್ದಕ್ಕರ್ಥ ಇಷ್ಟೇ, ಯಾರಾದರೂ ಇದನ್ನ ಕೇಳಿ ಅನುಷ್ಠಾನ ಮಾಡದಲೇ ಬಿಸಾಟಿ ಹೋಗ್ತಾರೋ ಅವರನ್ನು ಕೂಡ ದುರುಳರು ಅಂತಲೇ ಕರೀತಾ ಇದ್ದಾರೆ. ಯಾಕೆಂದ್ರೆ ತಮ್ಮ ಹತ್ತಿರ ಬಂದಿರತಕ್ಕಂಥ ಅಪರೂಪವಾಗಿರತಕ್ಕಂಥ ಗ್ರಂಥ, ಅಪರೂಪವಾಗಿರತಕ್ಕಂಥ ಜ್ಞಾನ, ಈ ಚಿಂತನೆ ಮಾಡಿದರೆ ಸಾಕು ಜೀವನ ಉದ್ಧಾರ ಆಗಿಬಿಡುತ್ತೆ ಅಂಥದ್ದು ತಮ್ಮ ಹತ್ತಿರ ಬಂದಾಗ ಅಮೃತಮಯವಾದದ್ದನ್ನ ಕೇಳಿ ಅದನ್ನ ಅನುಷ್ಠಾನ ಮಾಡದೆ ಬಿಸಾಡಿ ಹೋಗ್ತಾರಲ್ಲ ಅಂಥವರನ್ನೆಲ್ಲ ನಿಜವಾದ ದುರುಳರು ಅಂತ ಹೇಳ್ತಾರೆ, ಶಾಸ್ತ್ರ ದ್ರೋಹಿಗಳು ಅಂತ ಅವರನ್ನ ಹೇಳ್ತಾರೆ. ಆದ್ದರಿಂದ ಅಂಥವರಿಗೆ ಹೇಳದೆ ಯಜ್ಞ ಮಾಡಬೇಕು. ಆ ಮಾಡುವಾಗ ಒಂದಿರಲಿ ಅಂತ ಹೇಳುತ್ತಾರೆ, ನಾವು ಜಪ ಮಾಡಲಿ, ಪೂಜಾ ಮಾಡಲಿ, ಪಾರಾಯಣ ಮಾಡಲಿ, ಅದು ಏನೇ ಮಾಡುತ್ತಾ ಇರಲಿ, ನಮ್ಮಲ್ಲಿ ದೇವರಲ್ಲಿ ಅಂಟು ಬರೋದೇ ಇಲ್ಲ. ಮೆಕ್ಯಾನಿಕಲ್ ಆಗಿ ರಾಮ 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 ಅಂತ ಹೇಳ್ತಾ ಇರ್ತೇವೆ, ಏನೋ ಹೋಗ್ತಾ ಇರುತ್ತೆ, ಮನಸ್ಸಿನಲ್ಲಿ ಏನೋ ಪರಿವರ್ತನೆ ಇರಲ್ಲ. ಅದು ನಮ್ಮ ದುರಂತ ಅಂತ ದಾಸರಾಯರು ನಮ್ಮ ಒಳಗೆ ಬರಬೇಕಾದ ಆ ಪರಿಣಾಮದ ಕುರಿತು ಹೇಳ್ತಾ ಇದ್ದಾರೆ. ಅದು ನೋಡಬೇಕಾದರೆ ಎಲ್ಲರೂ ಕೂಡ ಅವರವರ ತಾಯಿಯನ್ನು ಅವರ ತಂದೆಯನ್ನು ನೆನೆಯುವಾಗ ತಂದೆ ತಾಯಿಯ ಹೆಸರು ಮಾತ್ರ ಅಮ್ಮ ಅಪ್ಪ ಅಂತ ಮೆಕ್ಯಾನಿಕಲ್ ಆಗಿ ಯಾರು ಉಚ್ಚಾರ ಮಾಡುವುದಿಲ್ಲ. ಆ ತಾಯಿಯನ್ನು ನೆನೆದಾಗ ತಾಯಿಯ ರೂಪ ನೆನಪಾಗುತ್ತೆ, ತಾಯಿಯನ್ನು ನೆನೆದಾಗ ತಾಯಿ ಮಾಡಿದ ಒಳ್ಳೆ ಕ್ರಿಯೆ ಅಡುಗೆ ಮೊದಲಾದ ನೆನಪಾಗುತ್ತೆ, ತಾಯಿಯ ಗುಣ ಆಕೆ ಅಭಿಮಾನದಿಂದ ಬಡಿಸಿದ್ದು ಅಭಿಮಾನ ಪಟ್ಟದ್ದು ನೆನಪಾಗುತ್ತೆ. ಈ ಮೂರು ಗುಣ ರೂಪ ಕ್ರಿಯಾ, ತಾಯಿಯ ರೂಪ ತಾಯಿಯ ಗುಣ ತಾಯಿಯ ಕ್ರಿಯಾ, ಈ ಮೂರು ನಮಗೆ ನೆನಪಾಗಿ ಅದರಿಂದ ಮನಸ್ಸು ಕರಗಿ ಕಣ್ಣಲ್ಲಿ ನೀರು ಬಂದು ಅಮ್ಮ ಅಂತ ಎಲ್ಲರೂ ಅಭಿಮಾನದಿಂದ ಉಚ್ಚಾರ ಮಾಡುತ್ತಾರೆ. ಆ ಅಮ್ಮ ಅಂತ ಶಬ್ದ ಬರುವಾಗಲೇನೆ ಅದರಲ್ಲಿ ಅಭಿಮಾನ ಉಕ್ಕರ್ದು ಬರ್ತಾ ಇರುತ್ತೆ. ಮತ್ತೆ ದೇವರ ಚಿಂತನೆ ಮಾಡಿದಾಗ ಮಾತ್ರ ಏನು ಇರಲ್ಲ, ವಿರಕ್ತರಂತೆ. ಆ ಬರೇ ರಾಮ 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 ಅಂತ ದೇವರಲ್ಲಿ ವಿರಕ್ತಿ ಬಂದಿರುತ್ತೆ ನಮಗೆ, ಆದ್ದರಿಂದ ಬರೇ ರಾಮ ಅಂತ ಉಚ್ಚಾರ ಆಗ್ತಾ ಇರುತ್ತೆ. ಆದರೆ ಇದು ಬೇಡ ಅಂದ್ರು, ದೇವರಲ್ಲಿ ಅಂಟು ಬರಬೇಕಂತೆ, ಸ್ನೇಹ ಬರಬೇಕಂತೆ. ಆ ಸ್ನೇಹದ ಪೂರ್ವಕವಾಗಿ ದೇವರಲ್ಲಿ ನಾವು ಯಜ್ಞ ಮಾಡಬೇಕು. ಹೇಳುತ್ತಾರೆ, ಆವ ರಸದ ದ್ವಾರ ಭಕುತಿಯ ಸ್ವೀಕರಿಪ, ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ ದೇವ ದೃಷ್ಟಿಲಿ ನೋಡ, ಕಾಲತ್ರಯದಲ್ಲಿ ಶ್ರಾವ್ಯವೇ ಸರಿ ಧರ್ತ ರಾಷ್ಟ್ರನ ಧಿಕ್ಕರಿಸಿ ಆ ವಿದುರನ ಮನೆಯ ಪಾಲು.
ಹಲೋ,
ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇರೋದರಿಂದ ಮಧ್ಯೆ ಚೂರು ಅಂತರಾಯ ಬಂದಿದೆ, ನಾಳಿಂದಲ ಸರಿ ಹೋಗುತ್ತೆ. ಯಾಕಂದ್ರೆ ಶ್ರೇಯಾಂಸಿ ಭೂವಿಜ್ಞಾನಿ ಅಂತ ಏನೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೋದರೂ ಕಲಿ ಸುಮ್ಮನೆ ಬಿಡಲ್ಲಂತೆ, ಸ್ವಲ್ಪ ತೊಂದರೆ ಕೊಟ್ಟೆ ಕೊಡ್ತಾನೆ. ಆದರೆ ಆ ಕಲಿ ತೊಂದರೆ ಕೊಟ್ಟರೆ ನಮ್ದು ಕಾರ್ಯ ಸರಿಯಾಗಿ ಆಗುತ್ತೆ ಅಂತ ನಾವು ತಿಳಿಯಬೇಕು ಅಂತ ನಮ್ಮ ಗುರುಗಳಾದ ಅದಮಾರ ಸ್ವಾಮಿಗಳು ತುಂಬಾ ಸಲ ಹೇಳ್ತಾ ಇರ್ತಾರೆ. ಅವ ಬಂದು ತೊಂದರೆ ಕೊಟ್ಟ ಅಂದ್ರೆ ಖಚಿತವಾಗಿ ನಮ್ಮ ಕೆಲಸ ಆಗುತ್ತೆ ಅಂತ. ಆದ್ದರಿಂದ ನೀವ್ಯಾರೂ ಚಿಂತೆ ಪಡಬೇಕಾದ ಅವಸರವಿಲ್ಲ, ಈಗ ಸರಿಯಾಗಿ ಕೇಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಬರೆದಿದ್ರೆ ಸ್ವಲ್ಪ ಫೋನ್ ಮೂಲಕ ತಿಳಿಸಿದ್ರೆ ಸರಿ ಹೋಗುತ್ತೆ. ಸರಿ, ಮುಂದೆ ಬರೆಯೋಣ. ಹಾಗಾದರೆ ಭಕ್ತಿಯಿಂದಲೇ ಯಜಿಸು ಸ್ನೇಹದಿಂದ ಅಂತ ತಿಳಿಸಿಕೊಡ್ತಾರೆ. ಹಾಗಾದರೆ ದೇವರಲ್ಲಿ ಅಂಟು ಬರಬೇಕಾದರೆ ನಮಗೆ ಗೊತ್ತಾಗಬೇಕಾಗಿದ್ದೇನು ಅಂದರೆ ದೇವರ ವಿಶೇಷವಾದ ರೂಪ ಚಿಂತನೆ ಬರಬೇಕು. ಹೇಗೆ ತಾಯಿಯನ್ನು ನೆನೆದಾಗ ತಾಯಿಯ ರೂಪ ಚಿಂತನೆ ಮತ್ತು ತಾಯಿಯ ಗುಣ, ಅದೇ ಥರ ದೇವರ ಗುಣ ಚಿಂತನೆ, ದೇವರ ಕ್ರಿಯಾ, ಆತ ಮಾಡಿದ ನಮಗೆ ಉಪ ಮಾಡಿದ ಉಪಕಾರದ ಚಿಂತನೆ ಬರಬೇಕು. ಆ ಚಿಂತನೆ ಬಂದಾಗ ನಮಗೆ ಭಗವಂತನಲ್ಲಿ ಅಂಟು ಬರುತ್ತೆ. ಆ ಅಂಟಿನ ಪೂರ್ವಕ ಭಗವಂತನ ನೆನಪಿನಿಂದ ನಾವು ಯಜ್ಞ ಮಾಡಬೇಕು. ಅಂದರೆ ಬರೀ ಡ್ರೈ ಆಗಿ ದೇವರನ್ನ ಏನೋ ರಾಮ 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 ಅಂತ ಮಾಡಿಬಿಡಬೇಡಿ. ಅವ ನಮಗೆ ನಿತ್ಯ ಮಾಡುವ ಉಪಕಾರ ಏನಿದೆ ಅದನ್ನು ಚೆನ್ನಾಗಿ ತಿಳಿಸುವವರ ಮೂಲಕ ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ದುರಂತ ಎಷ್ಟು ಅಂದರೆ ದೇವರು ನಮಗೆ ಮಾಡುವ ಉಪಕಾರವೂ ನಮಗೆ ಗೊತ್ತಾಗದಷ್ಟು ಸ್ಥಿತಿಯಲ್ಲಿ ನಾವಿದ್ದೇವೆ. ಆ ದೇವನೂ ಹಾಗೆ ಮಾಡುತ್ತಾನೆ. ಕನಸಿಲಾದರೂ ತನ್ನ ಪಾದದ ನೆನವನೀಯದೆ ಅಂತ ದಾಸರಾಯರು ವರ್ಣನೆ ಮಾಡುತ್ತಾರೆ. ಆದ್ದರಿಂದ ಅವನ ಪಾದ ಹಿಂದೆ ಬಿಡಬೇಕು. ಸ್ವಾಮಿ, ನೀನು ಉಪಕಾರ ಮಾಡಿದ್ದು ದೊಡ್ಡ ಉಪಕಾರವಲ್ಲಯ್ಯ, ನಿನ್ನ ಉಪಕಾರದ ನೆನಪು ಕೊಟ್ಟಲ್ಲ, ಆ ನೆನವನ್ನು ಉಪಕಾರದ ನೆನಪು ಕೊಟ್ಟರೆ ದೊಡ್ಡ ಉಪಕಾರ ಆಗುತ್ತೆ. ಉಪಕಾರ ಮಾಡಿದರೂ ಕೂಡ ಉಪಕಾರದ ನೆನಪೇ ಕೊಡದಿದ್ದರೆ ನಿನ್ನನ್ನು ನೆನೆಯೋದು ಹೇಗೆ, ಇಷ್ಟಾದರೂ ಕೊಡದಿದ್ದರೆ ಹೇಗೆ ಅಂತ ಶ್ರೀಪಾದರಾದರು ಕೇಳುತ್ತಾರೆ. ಇದನ್ನಾದರೂ ಕೊಡದಿದ್ದರೆ ನಿನ್ನ ಪದ ಕಮಲವ ನಂಬಿ ಭಜಿಸುವುದೆಂತೋ. ಆದ್ದರಿಂದ ದೇವರಲ್ಲಿ ಅಂಟಿನ ಪೂರ್ವಕವಾಗಿ ನಾವು ಭಕ್ತಿಯಿಂದಲಿ ಯಜಿಸು ಸ್ನೇಹದಿಂದ ಯಜ್ಞವನ್ನು ಮಾಡಬೇಕು. ಸರಿ, ಆ ಭಗವಂತ ಹೇಗಿದ್ದಾನೆ, ಆತನ ಚಿಂತನೆ ಹೇಗೆ, ಎಲ್ಲ ಪರಿಚಯ ಮಾಡಿಕೊಡುತ್ತಾರೆ. ಇಲ್ಲೇನೋ ದೇವರನ್ನ ನೆನೆದು ಅಂಟಿನಿಂದ ದೇವರ ಚಿಂತನೆ ಮಾಡಿ ಅಂದ್ರಲ್ಲ, ಹಾಗಾದರೆ ಆ ದೇವರ ಗುಣ ಅಂದರೆ ನಮ್ಮ ಮೇಲೆ ಆತ ತೋರುವ ಅಭಿಮಾನ ಇವೇನು ಅಂದರೆ ಅಲ್ಲಿ ಪರಿಚಯ ಮಾಡಿಕೊಡುತ್ತಾರೆ. ನಖಶಿಖ ಪರಿಪೂರ್ಣ ಹರಿ ತಾನು ವಿಧಿ ಶಿವಾದಿ ಕೃಕವಾತ ಮೊದಲಾದ ಅಶೀತಿ 4,00,000 ಸಕಲ ಜೀವಿಗಳಲ್ಲಿ ತನ್ನಾಮ ತದ್ರೂಪ ಸಖನಾಗಿ ಧರಿಸಿ ತತ್ತಚ್ಚೇಷ್ಟೆಗಳ ಯುಗುತಿಯಿಂದಳಿ ಮಾಳ್ಪ ಅಂಬಸ ಪದ್ಮಮಿವ. ಇಲ್ಲಿ ನಮ್ಮ ಉಪಕಾರ ಮಾಡುವಂತಹ ನಮ್ಮ ಸುತ್ತೂ ನಿಂತ ವಿರಾಟ್ ರೂಪದ ಪರಿಚಯ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಅವ ಯಾರು ಅಂದ್ರೆ ಯಾರೋ ಅಲ್ಲ, ಅವನ ಹೆಸರು ಹರಿ ಅಂತಾರೆ. ಅವನೇ ಜೀವ ಹೇಳ್ತಾರೆ ದಾಸರು ಕೂಡ, ಜೀವನಂಗುಷ್ಟಾಗ್ರ ಮೂರುತಿ, ಜೀವನಂಗುಟ ಮಾತ್ರ ಮೂರುತಿ, ಜೀವನ ಪ್ರಾದೇಶ ಮೂರುತಿ, ಜೀವಾಕಾರ ಮೂರ್ತಿಗಳು ಅಂತ ದೇವರ ರೂಪಗಳ ಪರಿಚಯ ಮಾಡಿಕೊಡುತ್ತಾರೆ. ಜೀವನ ಸುತ್ತು, ಈ ದೇಹದ ಸುತ್ತು ಏನು ಭಗವದ್ ರೂಪ ನಿಂತಿದೆ, ಆ ಬಿಂಬ ಮೂರುತಿಯೇ ಈ ದೇಹದ ಸುತ್ತು ವಿರಾಟ್ ರೂಪಿಯಾಗಿ ನಿಂತು ನಮಗೆ ಬೆಳಗ್ಗಿನಿಂದ ಕಾಲು ಕದಲಿಸೋದು, ಕೈ ಕದಲಿಸೋದು, ಶ್ವಾಸ ಮಾಡಿಸೋದು, ಶ್ವಾಸ ಬಿಡಿಸು ತೆಗೆಸೋದು, ಆಲೋಚನೆ ಕೊಡೋದು, ಎಲ್ಲವೂ ಅವನೇ ತಾನು ನಿಂತು ಮಾಡಿ ಮಾಡಿಸ್ತಾ ಇದ್ದಾನೆ. ಆ ಗುಣವನ್ನ ಆ ಕ್ರಿಯೆಗಳನ್ನ ನೆನೆಯಿರಿ ಅಂತ ಅದನ್ನು ಹೇಳುತ್ತಾರೆ. ಹಾಗಾದರೆ ಈ ಭಗವದ್ ರೂಪ ಯಾವುದು ನಮ್ಮ ಸುತ್ತ ಇರುವುದು ಅಂದ್ರೆ ಹರಿ ಅಂತ ಆತನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ಹರಿ ಅಂತ ಹೇಳಿದ್ರಲ್ಲ ಆತನ ಲಕ್ಷಣ ಏನು? ಯಾಕಂದ್ರೆ ಲಕ್ಷಣ ಗೊತ್ತಿಲ್ಲದಿದ್ದರೆ ನಮಸ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥವ ಅಂತ ತಿಳಿದು ನಮಸ್ಕಾರ ಮಾಡಬೇಕು. ಇಲ್ಲ ಲಕ್ಷಣ ಗೊತ್ತಿಲ್ಲದೇನೆ ಇಂಥವ ಅಂತ ಗೊತ್ತಿಲ್ಲದೇನೆ ನಮಸ್ಕಾರ ಮಾಡುವುದು ಅಂದ್ರೆ ಕಂಡವರಿಗೂ ನಮಸ್ಕಾರ ಮಾಡಬೇಕಾದೀತು. ಆದ್ದರಿಂದ ದೇವರ ಲಕ್ಷಣ ಗೊತ್ತಾಗಬೇಕು, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ನಖ ಶಿಖ ಪರಿಪೂರ್ಣ ಅಂದ್ರು, ಈತ ಗುಣಗಳಿಂದ ಪೂರ್ಣ, ಒಂದೊಂದು ಗುಣವೂ ಪೂರ್ಣ, ಪೂರ್ಣವಾದ ಗುಣಗಳಿಂದ ಪೂರ್ಣನಾಗಿದ್ದಾನೆ. ದೇವ ಗುಣಪೂರ್ಣ ಅಂದ್ರೆ ಸಾಕು, ದೋಷರಹಿತ ಅಂತ ತಾನಾಗಿ ಗೊತ್ತಾಗುತ್ತೆ. ಹೇಗೆ ಅಂದ್ರೆ ಒಂದು ಪದಾರ್ಥ, ಒಂದು ಪಾತ್ರೆ ತುಂಬಾ ಪದಾರ್ಥವಿದೆ, ಅದಿರುವಾಗ ಇನ್ನೊಂದು ಪದಾರ್ಥವನ್ನ ಅದರಲ್ಲಿ ಸುರಿದರೆ ಅದು ಪಾತ್ರೆ ಒಳಗೆ ಹೋಗ್ಲಿಕ್ಕಾಗಲ್ಲ. ಮೊದಲೇ ಒಂದು ಪದಾರ್ಥ ತುಂಬಾ ಕೂತಿದೆ, ಅದು ಪಕ್ಕಕ್ಕೆ ಸುರಿದು ಹೋಗುತ್ತೆ, ಒಳಗೆ ಹೋಗ್ಲಿಕ್ಕೆ ಅವಕಾಶವೇ ಇರಲ್ಲ. ಹಾಗೆ ಸ್ವಾಮಿಯ ತುಂಬಾ ಗುಣಗಳೇ, ಒಳ್ಳೆ ಗುಣಗಳೇ ತುಂಬಿರುವಾಗ ದೋಷಗಳು ಬರಲಿಕ್ಕೆ ಜಾಗವೇ ಇಲ್ಲ. ಆದ್ದರಿಂದ ದೇವ ಗುಣಪೂರ್ಣ ಅಂದ ಕೂಡಲೇ ದೋಷ ಬರಲಿಕ್ಕೆ ಜಾಗ ಇಲ್ಲದವ ಅಂತಲೇ ಅರ್ಥ ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ಒಳಗಿರುವ ಭಗವಂತನ ಮೂರ್ತಿಯನ್ನ, ನಮ್ಮ ಸುತ್ತು ಇರುವ ವಿರಾಟ್ ರೂಪವನ್ನ ಪರಿಚಯ ಮಾಡುತ್ತಾ ಇವ ಹರಿ ಅಂತ ಹೇಳಿದ್ರು. ಹರಿ ಅಂದ್ರೆ ಅದರಲ್ಲಿ ಅರ್ಥ ಹೇಳಿದ್ರು, ಹರತಿ ಅನಿಷ್ಟಮಿತಿ, ಅನಿಷ್ಟವನ್ನ ನಾಶ ಮಾಡಿಬಿಡುತ್ತಾನೆ. ನಮಗಿಷ್ಟವಲ್ಲದ್ದು ಏನು? ನಮಗಿಷ್ಟವಲ್ಲದ್ದು ಅಂದ್ರೆ ಈ ಸಂಸಾರ. ಈ ಸಂಸಾರವನ್ನೇ, ಸಂಸಾರ ಅಂದ್ರೆ ಇನ್ಯಾವುದೂ ಅಲ್ಲ, ಸುತ್ತಿರುವ ನಾಲ್ಕು ಗೋಡೆ, ಸುತ್ತಿರುವ ಪದಾರ್ಥಗಳು, ಆ ವ್ಯಕ್ತಿಗಳು ಸಂಸಾರ ಅಲ್ಲ. ನಮ್ಮೊಳಗಿರುವ ಲಿಂಗ ದೇಹ, ಅದರಿಂದ ಬರುವ ಅಜ್ಞಾನ, ಅದೇ ದೊಡ್ಡ ಸಂಸಾರ. ಅಲ್ಲಿಂದ ಬರುವ ಅಭಿಮಾನ, ಅಭಿಮಾನದಿಂದ ಬಂಧನ, ಅದೇ ಸಂಸಾರ. ಅದನ್ನ ಪರಿಹಾರ ಮಾಡತಕ್ಕಂಥವ, ಆದ್ದರಿಂದ ಇವನಿಗೆ ಹರಿ ಅಂತ ಹೆಸರು. ಹಾಗಾದರೆ ಅವನ ಹೆಸರು ಪರಿಚಯ ಮಾಡಿದರು, ಅವನ ರೂಪ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಇವ ಹೇಗಿರ್ತಾನೆ ಅಂದರೆ ಗುಣಗಳಿಂದ ಪೂರ್ಣನಾದವ ಅಂದ್ರು. ಗುಣಗಳಿಂದ ಪೂರ್ಣನಾಗಿದ್ದಾನೆ ಭಗವಂತ. ಸರಿ, ದೇವ ಗುಣಗಳಿಂದ ಪೂರ್ಣನಾದ್ರೆ ನನಗೆ ಬಂದದ್ದೇನು? ಆತನ ಹತ್ರ ಏನಿದ್ರೆ ನಮಗೇನು? ಪಕ್ಕ ಮನೆಯವರ ಹತ್ರ 4 ಕೋಟಿ ಇದೆ, ನಮಗೆ ಬಂದದ್ದೇನು? ಏನಿದ್ರೆ ನಮಗೇನು ಅಂತ ನಮ್ಮ ಉತ್ತರ. ಹಾಗೆ ದೇವ ಗುಣಪೂರ್ಣನಾದರೇನು, ದೋಷರಹಿತನಾದರೇನು, ಹೇಗಿದ್ರೆ ನಮಗೇನು ಬಂತು ಅಂದರೆ ಅಲ್ಲ. ಇಲ್ಲಿ ಬೇರೆಯವರು ನಮಗೆ ಯಾರು ಗೊತ್ತಿದ್ದಾರೆ, ಅವರು ಹೀಗೆ ಇವರು ಹೀಗೆ ಅಂತ ಹೇಳಿದ್ರೆ ಕಾಲಹರಣ ಆಗುತ್ತೆ, ತಲೆಬಿಸಿ ಆಗುತ್ತಷ್ಟೇ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ. ಆದರೆ ಭಗವಂತನನ್ನ ಗುಣಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ನಮ್ಮಲ್ಲಿ ಅದ್ಭುತವಾದ ಗುಣಗಳು ಮೂಡಿ ಬರುತ್ತೆ. ಇದನ್ನೇ ಬಿಂಬ ಪ್ರತಿಬಿಂಬ ಭಾವ ಅಂತ ಹೇಳ್ತಾರೆ. ಇದನ್ನು ವಿಸ್ತಾರವಾಗಿ ಮುಂದೆ ಸುಳಾದಿಯಲ್ಲೆಲ್ಲ ಹೇಳಲಿಕ್ಕಿದ್ದಾರೆ. ಹಾಗಾದರೆ ದೇವ ಗುಣಪೂರ್ಣ ಅಂತ ಚಿಂತನೆ ಮಾಡಿದರೆ ಸಾಧನೆಗೆ ಬೇಕಾದ ಅಪರೂಪದ ಗುಣಗಳೆಲ್ಲ ನಮ್ಮಲ್ಲಿ ಮೂಡಿ ಬರುತ್ತೆ. ಹಾಗೆ ದೇವರನ್ನ ದೋಷ ದೂರ ಅಂತ ಚಿಂತನೆ ಮಾಡಿದರೆ ಸಾಧನೆಗೆ ಬೇಕಾದ ಅಪರೂಪವಾಗಿರತಕ್ಕಂತಹ ಗುಣಗಳನ್ನ ಅಡ್ಡಿ ಮಾಡುವ ದೋಷಗಳು ಕತ್ತರಿಸಿ ಹೋಗುತ್ತೆ ದೋಷ ದೂರ ಅಂತ ಚಿಂತನೆ ಮಾಡಿದರೆ. ಆದ ಕಾರಣ ದೇವರನ್ನ ಹರಿ ಅಂತ ಚಿಂತನೆ ಮಾಡೋಣ, ನಮ್ಮ ಸುತ್ತು ಇರತಕ್ಕ ವಿರಾಟ್ ರೂಪವನ್ನ ಹರಿ ಅಂತ ಚಿಂತನೆ ಮಾಡೋಣ, ನಮ್ಮ ಅನಿಷ್ಟವನ್ನ ಹರಣೆ ಮಾಡುವವ ಅಂತ ಚಿಂತನೆ ಮಾಡೋಣ, ಅವನನ್ನ ನಕಶಿಕ ಪರಿಪೂರ್ಣ ಗುಣಪೂರ್ಣ ಅಂತ ಚಿಂತನೆ ಮಾಡಿ ನಮ್ಮ ಗುಣಗಳನ್ನು ಬೆಳೆಸಿಕೊಳ್ಳೋಣ, ಇವ ದೋಷ ದೂರ ಅಂತ ಚಿಂತನೆ ಮಾಡಿ ನಮ್ಮ ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೋಣ. ಹಾಗಾದರೆ ರೂಪ ಗೊತ್ತಾಯಿತು, ಆತನ ಗುಣಗಳ ಅಂದರೆ ಎಂಥ ಒಳಗೆ ಹೇಗಿದ್ದಾನೆಂಬುದು ಗೊತ್ತಾಯಿತು. ಇದಕ್ಕ ಹೇಗೆ ಏನು ನಮಗೆ ಉಪಕಾರ ಮಾಡುತ್ತಾನೆಂದರೆ, ವಿಧಿ ಶಿವಾದಿ ಕೃತವಾಕ ಮೊದಲಾದ ಅಶೀತಿ 4,00,000 ಸಕಲ ಜೀವಿಗಳಲ್ಲಿ ಬ್ರಹ್ಮ ರುದ್ರ ಮೊದಲಾದ ತೃಣಪರ್ಯಂತ ಸಕಲ ಜೀವಿಗಳಲ್ಲಿ ಎಷ್ಟು ಜೀವರಾಶಿ ಇದ್ದಾರೆ ಅಂದರೆ 84,00,000 ಶರೀರಗಳ ಬ್ರ್ಯಾಂಡ್ ಅದು, 84,00,000 ಯೋನಿಗಳು, ಅದರಲ್ಲಿ ಬಂದ ಅನಂತ ಜೀವರಾಶಿ, ಒಂದೊಂದು ಯೋನಿಯಲ್ಲಿ ಅನಂತ ಜೀವರಾಶಿ ಬರ್ತಾ ಇದ್ದಾರೆ. ಅಂಥ 84,00,000 ಯೋನಿಗಳಲ್ಲಿ ಬಂದಿರತಕ್ಕಂಥ ಸಕಲ ಜೀವರಾಶಿಗಳಲ್ಲಿ ತನ್ನಾಮ ತದ್ರೂಪ ಸಖನಾಗಿ ಧರಿಸಿ ಅವರವರ ಹೆಸರಿಟ್ಟುಕೊಂಡು ಅವರವರ ರೂಪದಿಂದ ಅವರವರ ಸುತ್ತೂ ಇದ್ದಾನೆ. ನಿನ್ನೆ ನೋಡಿದು ಜೀವ ಅಂದರೆ ಎಷ್ಟಿರ್ತಾನೆ, ಜೀವ ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳು ಒಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತುಹುದು ಜೀವ ಪರಮಾಣು ಅಂತ ಹೇಳುತ್ತಾರೆ. ಹಾಗಾದರೆ ಈ ಪರಮಾಣುವಾದ ಜೀವ ಎಲ್ಲಿದ್ದಾನೆ? ಈ ಶರೀರದ ಹೃದಯ ಕಮಲದಲ್ಲಿ, ಮಧ್ಯೆ ಹೃದಯದಲ್ಲಿರುವ ಒಂದು ಕಮಲ, ಆ ಕಮಲದಲ್ಲಿ ಮೂಲೇಶನ ಪಾದ ಮೂಲದಲ್ಲಿಪ್ಪ ಪವನನ ಪಾದ ಮೂಲದಲ್ಲಿ, ಮೂಲೇಶ ನಾಮಕ ಭಗವಂತನ ಪಾದದಲ್ಲಿ ಇರುವಂತಹ ಮುಖ್ಯ ಪ್ರಾಣ ದೇವರ ಪಾದದಲ್ಲಿದ್ದಾನೆ ಜೀವ. ಇಷ್ಟು ಸಣ್ಣ ಜೀವನ ಶರೀರ. ಆ ಜೀವನ ಸುತ್ತು ಹೇಳುತ್ತಾರೆ, ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ, ಲಿಂಗ ದೇಹ ಅನಿರುದ್ಧ ದೇಹ ಎರಡನ್ನ ಹೊದ್ದುಕೊಂಡು ಜೀವ ಕೂತಿದ್ದಾನೆ ಅಂತ ಹೇಳುತ್ತಾರೆ. ಅಂಥ ಕಾಲಕ್ಕೆ ಈ ಶರೀರದ ಒಂದು ಕೂದಲಿನ 1,000 ಅಂಶವೂ ಇಲ್ಲದಂಥ ಈ ಜೀವಿ ತಾನು ಈ ಶರೀರ ಹೊತ್ತುಕೊಂಡು ತಿರುಗೋದು ಹೇಗೆ? ಇಷ್ಟೆಲ್ಲ ಬೆಳಗ್ಗಿನಿಂದ ರಾತ್ರಿವರೆಗೂ ಎಲ್ಲಾ ಕರ್ಮಗಳು ಮಾಡೋದು ಹೇಗೆ? ಊಟ ಮಾಡೋದು ಹೇಗೆ? ತನ್ನ ಎಲೆಯಲ್ಲಿ ಹಾಕಿದ ಅಗಳಿನ ಅನ್ನದ ರಾಶಿಯಲ್ಲಿ ಒಂದಗಳಿನಲ್ಲಿ ಒಂದಂಶವೂ ಇಲ್ಲದ ತಾನು ಅಷ್ಟು ಅನ್ನವನ್ನು ತಿನ್ನುವುದು ಹೇಗೆ ಎಂದೂ ಆಲೋಚನೆ ಬರುವುದಿಲ್ಲವಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ, ಆ ಸ್ವಾಮಿಯೇ ಪ್ರತಿಯೊಬ್ಬರ ಶರೀರದ ಸುತ್ತು ಅವರವರ ಶರೀರದ ಆಕಾರದಿಂದ ಇದ್ದು ತಾನೇ ಧಾರಣೆ ಮಾಡಿದ್ದಾನೆ. ಅವರ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ತಾನೇ ಅವರ ಸುತ್ತು ನಿಂತಿದ್ದಾನೆ. ಇದನ್ನೇ ವಿರಾಟ್ ರೂಪ ಅಂತಾರೆ. ಇವನೇ ಬೆಳಿಗ್ಗಿನಿಂದ ರಾತ್ರಿವರೆಗೂ ಪ್ರತಿಯೊಬ್ಬ ಜೀವರಾಶಿಗೆ ಅವರವರ ಕರ್ಮಾನುಸಾರ, ಅವರವರ ಕಾಲಾನುಸಾರ, ಅವರವರ ಪ್ರಕೃತಿಗನುಸಾರ, ಅವರವರ ಜೀವದ ಲಕ್ಷಣಕ್ಕನುಸಾರವಾಗಿ ಏನೇನು ವ್ಯಾಪಾರಗಳಾಗಬೇಕೋ ಅಂಥ ಆಲೋಚನೆಗಳನ್ನು ಜೀವನಲ್ಲಿ ಹುಟ್ಟಿಸ್ತಾನೆ. ಆಲೋಚನೆಗಳಿಗೆ ತಕ್ಕಂತೆ ಶರೀರವನ್ನು ತಾನೇ ಕುಣಿಯುವಂತೆ ಮಾಡುತ್ತಾನೆ. ಜೀವನಿಗೆ ಮಾತ್ರ ನಾನೇ ಶರೀರ ಕದಲಿಸಿದೆ, ನಾನೇ ಹೋದೆ, ನಾನೇ ಬಂದೆ ಅಂತ ಆಲೋಚನೆ ಕೊಡುತ್ತಾನೆ. ಆದರೆ ಇವನಿಗೆ ಗೊತ್ತಿಲ್ಲದೇನೆ ಇವನ ಶರೀರ ಹೊತ್ತುಕೊಂಡು ಬೆಳಗ್ಗಿನಿಂದ ರಾತ್ರಿವರೆಗೂ ಪ್ರತಿಯೊಂದು ಒಂದು ಕಾಲು ಆಚೆ ಇಟ್ಟರು, ಕೈ ಆಚೆ ಇಟ್ಟರು, ತಲೆಯೀಚೆ ತಿರುಗಿಸಿದರು, ಪ್ರತಿಯೊಂದು ಅವನು ಲೆಕ್ಕ ಪ್ರಕಾರ ಕರ್ಮದ ಲೆಕ್ಕ ಪ್ರಕಾರ ಮಾಡುವಂತ ಒಂದು ವ್ಯಾಪಾರ ಅಂತ ನಮಗೆ ತಿಳಿದರೆ ಸಾಕು, ಮೋಕ್ಷ ನಮ್ಮ ಕೈಯಲ್ಲಿ ಬರುತ್ತೆ ಅಂತ ಹೇಳುತ್ತಾರೆ. ಆದ್ದರಿಂದ ಈ ಭಗವಂತ ವಿಧಿ ಶಿವಾದಿ ಕೃಕವಾಕ ಮೊದಲಾದ ಅಶೀತಿ 4,00,000 ಸಕಲ ಜೀವಿಗಳಲ್ಲಿ, ಎಲ್ಲಾ ಜೀವರಾಶಿಗಳಲ್ಲಿ ಭಗವಂತ ಹೇಗಿದ್ದಾನೆ ಅಂದ್ರೆ ತನ್ನಾಮ ತದ್ರೂಪ ಅಂದ್ರು. ಅಂದರೆ ಆಯಾ ಜೀವರಾಶಿಗಳ ಶರೀರ ಧಾರಣೆ ಮಾಡಿರ್ತಾನೆ, ಆ ಶರೀರದ ಆಕಾರದಲ್ಲೇ ಶರೀರ ಸುತ್ತು ಇರ್ತಾನೆ, ಶರೀರದಿಂದ ವಿಲಕ್ಷಣನಾಗಿದ್ದಾನೆ, ಶರೀರವೇ ಅವನಲ್ಲ, ಅವ ಅದರ ಸುತ್ತು ತನ್ನ ರೂಪವನ್ನಿಟ್ಟಿದ್ದಾನೆ, ಅದರ ಆಕಾರದಲ್ಲೇ ಇದ್ದಾನೆ. ಇಂಥವನ ಹೆಸರೇನು ಅಂದ್ರೆ ಅಲ್ಲಲ್ಲಿ ಯಾವ ಹೆಸರಿರುತ್ತೆ ಆ ಹೆಸರೇ ಅವನಿಗಿರುತ್ತೆ. ಗಡಿಗೆಯಲ್ಲಿರುವ ದೇವರ ರೂಪ ಗಡಿಗೆ ಘಟ, ಅಲ್ಲಿರುವ ದೇವರ ರೂಪಕ್ಕೆ ಹೆಸರು ಘಟ ಅಂತಲೇನೆ, ಪಟದಲ್ಲಿರುವ ದೇವರ ರೂಪದ ಹೆಸರು ಪಟ ಅಂತಲೇನೆ. ಈ ರೀತಿಯಲ್ಲಿ ತಾನೇ ಅವರವರ ಹೆಸರು ಅವರವರ ರೂಪಗಳನ್ನು ಧಾರಣೆ ಮಾಡಿ, ಹೇಗೆ ಧಾರಣೆ ಮಾಡಿರುತ್ತಾನೆ ಅಂದರೆ ಇವಯಂಥವ ಇಡೀ ಜಗತ್ತನ್ನು 14 ಲೋಕಗಳನ್ನು ಧಾರಣೆ ಮಾಡಿದ ಮಹಾಪ್ರಭು. ದುಜುಬಿ ಒಂದು MLA ಯಾರೋ ಇರ್ತಾರೆ, ಅವರು ಆ ಸೀಟ್ ಬಂದ ಕೂಡಲೇ ಕಣ್ಣು ಮೇಲೆ ಹೋಗ್ತಾ ಇರುತ್ತೆ, ಓಟ್ ಹಾಕಿದವರನ್ನ ಮತ್ತು ನೋಡೋದೇ ಇಲ್ಲ, ಅವರನ್ನೆಲ್ಲ ಕೂಡ ಮರೆತೇ ಹೋಗಿರ್ತಾರೆ, ಅವರು ಹೋಗ್ತಾ ಇದ್ರೆ ಕಣ್ಣು ಮೇಲೇನೆ ಹೋಗ್ತಾ ಇರುತ್ತೆ. ಅಂಥದ್ದು 14 ಲೋಕಗಳಿಗೆ ಅಧಿಪತಿ, ಸಕಲ ದೇವತೆಗಳು ಸೆಟೆದು ನಿಂತು ಕೈ ಮುಗಿದು ಸ್ವಾಮಿ ಅಂತ ಕೇಳುವ ಮಹಾನುಭಾವ. ಜುಜುಬಿ ಪ್ರಾಣಿಗಳು ನಮ್ಮ ಸುತ್ತೂ ತನ್ನ ಶರೀರ ಬಿಟ್ಟು ಬೆಳಕಿನಿಂದ ಮಲ ಮೂತ್ರ ತೊಳೆಸುವುದು ಮೊದಲುಕೊಂಡು ರಾತ್ರಿ ಮಲಗುವ ಪರ್ಯಂತ ಮಲಗಿದ ಮೇಲೂ ನಮ್ಮನ್ನ ಸ್ವಪ್ನದಲ್ಲಿ ವಿಹಾರ ಮಾಡಿಸ್ತಾ ತಾನು ಈ ಶರೀರ ಹೊರಡಾಡಿಸ್ತಾ ಉಸಿರಾಡಿಸ್ತಾ ಎಷ್ಟೆಷ್ಟು ಕೆಲಸಗಳು ಮಾಡುತ್ತಾನೋ. ಅಲ್ಲ, ಇವ ಎಂಥ ದೊಡ್ಡವ, ನಮ್ಮಂಥವರ ಸುತ್ತೂ ಇದ್ದು ಮಾಡಿದ್ದಕ್ಕೆ ಅವನಿಗೇನು ಪ್ರಯೋಜನ ಅಂದ್ರೆ ಏನೂ ಪ್ರಯೋಜನವಿಲ್ಲ. ಮತ್ತ್ಯಾಕೆ ಮಾಡುತ್ತಾನೆ ಅಂದ್ರೆ ಅವನಲ್ಲಿ ಅಂಟಿದೆ. ಎಂಥ ಅಂಟು ಅಂದರೆ ಈ ಜೀವರಾಶಿಗಳನ್ನ ಉದ್ಧಾರ ಮಾಡಲೇಬೇಕೆಂಬ ಕರುಣೆಯ ಅಂಟು ಅವನಿಗಿದೆ. ಅದಕ್ಕೆ ಅವನನ್ನ ಕರುಣಾಕರ ಅಂತ ಹೇಳ್ತಾರೆ, ಕರುಣೆಗೆ ಆಕರಣವ, ಇಡೀ ಕರುಣಾ ಮೂರ್ತಿ. ಆದ್ದರಿಂದ ಅಂಥ ದೊಡ್ಡವ ನಮ್ಮ ಶರೀರದ ಸುತ್ತು ನಿಂತು, ನಾವು ಹುಟ್ಟಿದಾಗಲಿಂದ ಎಷ್ಟು ವರ್ಷಗಳಾಯಿತು, 30, 40, 50, 60, 70, 80 ಎಷ್ಟೆಷ್ಟು ವರ್ಷಗಳಾಯಿತು, ಇಷ್ಟು ವರ್ಷಗಳು ನಮ್ಮ ಶರೀರ ಸುತ್ತು ಅವನೇ ನಿಂತು 24 ತಾಸು. ಒಂದು ತಾಸು ಸ್ವಲ್ಪ ಹೋಗಿ ಬರ್ತೇನೆ ಅಂದ್ರೆ ಮುಗಿತು, ನಮ್ಮನ್ನ ಹೆಣ ಅಂತ ಹೊರಗೆ ಹಾಕ್ತಾರೆ. ಅಂಥದ್ದು ಅವ ಪ್ರತಿಯೊಂದು ಕ್ಷಣ ನಮ್ಮ ಸುತ್ತೇ ಇತ್ತು, ನಮಗಾಗಿ ಹೆಣಗತಾ ಇದ್ದರೂ ಕೂಡ ಇಷ್ಟು ಕಾಲ ಅವನ ಮುಖ ನೋಡಲಿಲ್ಲ. ಅಂದರೆ ಅವನನ್ನ ಸುತ್ತಿದ್ದಾನೆ ಎಂಬ ಎಚ್ಚರವೇ ನಮಗಿಲ್ಲ, ಅವನ ಕಡೆ ನೋಡತಾ ಇಲ್ಲ, ಆದರೂ ಅವ ನಮ ಬಿಡತಾ ಇಲ್ಲ. ನಾವು ನೋಡಿದರೂ ಒಂದೇ ರೀತಿ ಇದ್ದಾನೆ, ನೋಡದಿದ್ರೂ ಒಂದೇ ರೀತಿ ಇದ್ದಾನೆ, ನಮ್ಮನ್ನ ಒಂದೇ ರೀತಿ ಸಲಹತಾ ಇದ್ದಾನೆ. ನಮ್ಮ ಮನೆಯಲ್ಲಿರುವ ಗಡಿಯಾರದಂತೆ, ಆ ಗಡಿಯಾರ ಅದನ್ನ ನೋಡಿದಾಗ ನಾವು ನೋಡಿದ್ದಕ್ಕೆ ಬೇಗ ತಿರುಗಲ್ಲ, ನಾವು ನೋಡಿಲ್ಲ ಅಂತ ನಿಧಾನವಾಗಿ ತಿರುಗಲ್ಲ, ಒಂದೇ ರೀತಿ ಹೋಗ್ತಾ ಇರುತ್ತೆ. ಇವನು ಹಾಗೆ ಹೋಗ್ತಾ ಇದ್ದಾನೆ. ಅಲ್ಲ, ಅದು ಹಾಗಾದ್ರೆ ದೇವರು ಮೆಷಿನ್ ತರ ಆದ್ನಲ್ಲ ಅಂದ್ರೆ, ಇಲ್ಲ, ಇಲ್ಲಿ ಗಡಿಯಾರ ಅದಕ್ಕೆ ಏನೂ ಗೊತ್ತಾಗಲ್ಲ. ಇಲ್ಲಿ ಸ್ವಾಮಿ ಎಲ್ಲ ತಿಳ್ಕೊಂಡಿರ್ತಾನೆ, ಕರುಣೆಯಿಂದ ಮಾಡುತ್ತಾನೆ. ತನ್ನ ಮುಖವೂ ನೋಡದ ಜುಜುಬಿ ಪ್ರಾಣಿಗಳಾದ ನಮ್ಮನ್ನು ಕೂಡ ಕರುಣೆಯಿಂದ ಸಲಹತಾನಲ್ಲ, ಅದನ್ನೇ ಹೇಳುತ್ತಾರೆ. ಸಖನಾಗಿ ಧರಿಸಿ ನಮ್ಮನ್ನೆಲ್ಲರನ್ನು ಕೂಡ ಸ್ನೇಹಿತನಂತೆ ನಮ್ಮನ್ನ ನೋಡುತ್ತಾ ತತ್ತಚೇಷ್ಟಗಳ ಯುಕುತಿಯಿಂದಳಿ ಮಾಡ್ಪ. ನಮ್ಮ ನಮ್ಮ ವ್ಯಾಪಾರಗಳನ್ನ ದೇವರು ಮಾಡಿಸ್ತಾರಂತೆ. ಎಂಥ ವ್ಯಾಪಾರ ಅದು, ಒಳ್ಳೆದೋ ಕೆಟ್ಟದೋ, ಏನೇನು ವ್ಯಾಪಾರಗಳು ನಮ್ಮಿಂದ ಮಾಡಿಸಬೇಕು, ದೇವತೆಗಳನ್ನ ದೈತ್ಯರನ್ನ ನಮ್ಮ ಶರೀರದಲ್ಲಿ ಪ್ರವೇಶ ಮಾಡಿಸಿ ಅವರ ಮೂಲಕ, ದೇವತೆಗಳ ಮೂಲಕ ಒಳ್ಳೆ ಕೆಲಸ, ಆ ದೈತ್ಯರ ಮೂಲಕ ಕೆಟ್ಟ ಕೆಲಸ, ತಾನೇ ನಮ್ಮ ಕರ್ಮಾನುಸಾರ ಮಾಡಿ ಮಾಡಿಸ್ತಾ ಇದ್ದಾನೆ ಭಗವಂತ. ಆ ಮಾಡಿಸೋ ಕಾಲಕ್ಕೆ ನಮ್ಮ ಹಿಂದಿನ ಕರ್ಮದ ರಾಶಿ ಅನಂತ ಬಿದ್ದಿದೆ. ಆ ಅನಂತ ಕರ್ಮದ ರಾಶಿಯಲ್ಲಿ ಯಾವುದನ್ನ ಇವನಿಗೆ ಮೊದಲು ಕೊಡಬೇಕು, ಯಾವುದನ್ನ ನಂತರ ಕೊಡಬೇಕು, ಯಾವುದನ್ನ ಕೊಟ್ಟರೆ ಇವನಿಗೆ ತಡೀಲಿಕ್ಕಾಗುತ್ತೆ, ಯಾವುದನ್ನ ಕೊಡದೇನೆ ಕಡಿಯಲಿಕ್ಕಾಗುತ್ತೆ. ಕೆಲವೊಂದು ಸಲ ಭಗವಂತ ಸ್ವಪ್ನದಲ್ಲೇ ತಲೆ ಕಡದಂತೆ ತೋರಿಸ್ತಾನೆ, ಸ್ವಪ್ನದಲ್ಲೇ ಸತ್ತು ಹೋದಂತೆ, ಸ್ವಪ್ನದಲ್ಲೇ ಸುಟ್ಟು ಹೋದಂತೆ ನಾನಾ ರೀತಿಯಾಗಿ ತೋರುತ್ತಾನೆ. ಹೆದರಬೇಕಾಗಿಲ್ಲ, ಪ್ರತ್ಯಕ್ಷವಾಗಿ ಸುಟ್ಟು ಹೋಗಬೇಕೋ ಸತ್ತು ಹೋಗಬೇಕೋ ಏನಾಗಬೇಕೋ ಅದನ್ನ ಸ್ವಪ್ನದಲ್ಲೇ ಕಳೆದು ಬಿಡ್ತಾನೆ. ಈ ರೀತಿಯಲ್ಲಿ ಯುಕುತಿಯಿಂದಲೇ ಮಾಡ್ಪ ಅಂದರೆ ಈ ಜೀವರಾಶಿಗೆ ಎಷ್ಟೆಲ್ಲ ಹೇಗೆ ಔಷಧವನ್ನ ಮರ್ದಿಸಿ ಮರ್ದಿಸಿ ಮಗುವ ಬಾಯಿಗೆ ಎಷ್ಟು ಆಗುತ್ತೋ ಅಷ್ಟೇ ಎಟುಕುವಂತೆ ಇಡತಾರಲ್ಲ, ಅದೇ ಥರ ಭಗವಂತ ನಮ್ಮ ಕರ್ಮಗಳನ್ನ ಮರ್ದನ ಮಾಡಿ ಮಾಡಿ ತಾನೇ ನಮಗೆ ಎಷ್ಟು ಎಟಕತ್ತೋ, ಯಾವ ಕರ್ಮ ಈ ಜನ್ಮದಲ್ಲಿ ಉಣಿಸಬೇಕು, ಯಾವ ಹಿಂದಿನ ಕರ್ಮ ಮುಂದಿನ ಜನ್ಮದಲ್ಲಿ ಉಣಿಸಬೇಕು, ಯಾವ ಕರ್ಮ ನಂತರ, ಯಾವ ಕರ್ಮ ಮೊದಲು, ಇದನ್ನ ನಿಶ್ಚಯ ಮಾಡುತ್ತಾನಂತೆ. ಆ ನಿಶ್ಚಯ ಮಾಡುವುದರಲ್ಲಿ ಯುಕ್ತಿ ಅಂದ್ರೆ ಒಳ್ಳೆ ಟ್ಯಾಕ್ಟಿಕ್ ಇಂದ ಮಾಡುತ್ತಾನೆ. ಏನದು ಅಂದ್ರೆ ಇವನನ್ನ ಯಾವ ರೀತಿ ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಎಂಬ ಒಂದೇ ಆಲೋಚನೆಯಿಂದಲೇನೆ ಭಗವಂತ ಈ ಕರ್ಮಗಳನ್ನ ನಮ್ಮಿಂದ ಮಾಡಿಸ್ತಾನೆ, ಅದನ್ನೇ ಹೇಳ್ತಾ ಇದ್ದಾರೆ. ಸಖನಾಗಿ ಧರಿಸಿ ತತ್ತತ್ ಚೇಷ್ಟೆಗಳ ಅವರವರ ಇಂದ್ರಿಯ ವ್ಯಾಪಾರಗಳೇ ಮೊದಲಾದ ಎಲ್ಲಾ ಕರ್ಮಗಳನ್ನ ಯುಕುತಿಯಿಂದಲೇ ಮಾಡ್ಪ, ಯುಕುತಿಯಿಂದ ಅನ್ ಚೆನ್ನಾಗಿ ಮಾಡುತ್ತಾನೆ, ಅವರು ಉದ್ಧಾರ ಮಾಡಲಿಕ್ಕೆ ಮಾಡುತ್ತಾನೆ. ಹಾಗಂತ ದೇವ ಯಾರ ಜೊತೆಗೂ ಅಂಟು ಇಟ್ಟುಕೊಳ್ಳಲ್ಲ, ಎಲ್ಲೂ ಆಸಕ್ತನಾಗಲ್ಲ. ಇದನ್ನೇ ಹೇಳುತ್ತಾರೆ ಈ ಗುಣ ದೇವರಲ್ಲಿ. ನಾವು ಚಿಂತನೆ ಮಾಡಬೇಕಾದ ಪ್ರಧಾನ ಗುಣ ಅಂಟಿಲ್ಲದವ ಅಂತ. ನಾವು ಯಾವ ಪದಾರ್ಥದ ಜೊತೆಗಾಗಲಿ ವ್ಯಕ್ತಿಗಳ ಜೊತೆಗಾಗಲಿ ಸ್ವಲ್ಪ ಕಾಲ ಇದ್ರೆ ಸಾಕು ನಮಗೆ ಅಂಟು ಬೆಳೆದು ಬಿಡುತ್ತೆ, ಅವರನ್ನ ಬಿಡಲಾರದಷ್ಟು ಅಂಟು ಬೆಳೆದು ಬಿಡುತ್ತೆ, ಇನ್ನೇನು ಒದ್ದಾಡ ಬಿಡ್ತಾ ಇರ್ತೇವೆ. ಅದು ಇಲ್ಲದವ ದೇವ ಅಂತ ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ಈ ಅಂಟೇ ನಮ್ಮ ದುಃಖಕ್ಕೆ ಕಾರಣ. ಅಂಟು ಇರಬೇಕು, ಅಂಟೆಷ್ಟಿರಬೇಕು ವ್ಯಕ್ತಿಗಳ ಜೊತೆಗೆ ಅಂದ್ರೆ ಅವರೊಳಗಿರುವ ದೇವರ ಚಿಂತನೆಗೆ ಕಾರಣವಾಗುವ ಅಂಟು ಇರಲೇಬೇಕು. ಒಬ್ಬ ವ್ಯಕ್ತಿಯಲ್ಲಿ ಅಂಟು ಬೆಳೆಯುತ್ತಾ ಆ ಬೆಳೆದ ಅಂಟು ದೇವರ ನೆನಪಿಗೆ ಕಾರಣ ಆಯಿತಾ ಆ ಅಂಟು ನಮಗೆ ಬಹಳ ಉಪಯೋಗಕಾರಿ. ಆದರೆ ಯಾವ ವ್ಯಕ್ತಿಯಲ್ಲಿ ನಮಗೆ ಬೆಳೆದ ಅಂಟು ದೇವರನ್ನೇ ದೂರ ಮಾಡಿತಾ ಹಾಗಾದರೆ ಆ ಅಂಟು ನಮಗೆ ಪ್ರಮಾದಕಾರಿ. ಅಂಥ ಪ್ರಮಾದಕಾರಿಯಾದ ಅಂಟುಗಳನ್ನೆಲ್ಲ ಕಳೆಯುವವ ಈ ಅಂಟಿಲ್ಲದವ ಅಂತ ಆ ದೇವರನ್ನ ಚಿಂತನೆ ಮಾಡಬೇಕು. ಅದನ್ನೇ ಇಲ್ಲಿ ತಿಳಿಸ್ತಾರೆ ದೇವರ ಗುಣ. ಯುಕುತಿಯಿಂದಲಿ ಮಾಳ್ಪ ಅಂಬಸ ಪದ್ಮಮಿವ. ಅಂಬಸ್ಸು ಅಂದ್ರೆ ನೀರು, ನೀರಿನಲ್ಲಿ ಪದ್ಮ ಹೇಗಿರುತ್ತೋ ಆ ರೀತಿಯಲ್ಲಿ ಭಗವಂತ ಎಲ್ಲ ಯುಕ್ತಿಯಿಂದ ಮಾಡುತ್ತಾನೆ. ಇದನ್ನ ನಾವು ಚಿಂತನೆ ಮಾಡಬೇಕು ಅಂದ್ರು. ಹಾಗೆ ದೇವರ ವರ್ಣನೆ ಮಾಡುವಾಗ ದೇವರ ಕಣ್ಣು ಕಮಲ, ದೇವರ ಮುಖ ಕಮಲ, ದೇವರ ತುಟಿ ಕಮಲದಂತೆ, ದೇವರ ಕಣ್ಣು ಕಮಲ, ದೇವರ ಕೈಗಳು ಕಮಲ, ದೇವರ ಪಾದ ಕಮಲ, ಎಲ್ಲ ಕಮಲ ಕಮಲ ಅಂತ ವರ್ಣನೆ ಮಾಡುತ್ತಾರೆ. ಯಾಕೆ ಸುಂದರವಾಗಿದೆ ಅಂತ, ಕಮಲದ ದಳ ಸುಂದರ, ಅದೇ ರೀತಿ ದೇವರ ಕಣ್ಣುಗಳು ಅದೇ ಕಮಲ ದಳದಂತೆ ದೊಡ್ಡದಾಗಿ ಸುಂದರವಾಗಿದೆ ಅಂತ ಹೇಳಲಿಕ್ಕೆ ಅಷ್ಟು ಮಾತ್ರವೋ ಅಂದರೆ ಇಲ್ಲ, ಆತನ ಎಲ್ಲಾ ಅವಯವಗಳು ಸುಂದರವೇ, ಎಲ್ಲಾ ಅವಯವಗಳು ಬಹಳ ಸುಕುಮಾರ. ಇನ್ನ ಕಮಲದ ದಳಗಳು ಬೇಕಾದ್ರೆ ಮುಟ್ಟಿ ನೋಡಿ ಹೊರಟೊರಟಾಗಿರುತ್ತೆ. ಆದರೆ ನಮ್ಮ ಸ್ವಾಮಿಯ ಕಣ್ಣು, ಆತನ ಕೈ, ಆತನ ತುಟಿ, ಆತನ ಪಾದ ಬಹಳ ಸುಕುಮಾರ. ಮತ್ತ್ಯಾಕೆ ಕಮಲಕ್ಕೆ ಹೋಲಿಸಿದ್ರು? ಇನ್ನ ಒಳ್ಳೆ ಸುಂದರವಾದ ಮೃದುವಾದ ಪುಷ್ಪದ ಜೊತೆಗೆ ಹೋಲಿಸಿದ್ರೆ, ಪಾರಿಜಾತವೋ ಇನ್ಯಾವುದರಿಂದಲೋ ಹೋಲಿಸಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂದ್ರೆ ಆ ಯಾವ ಪುಷ್ಪಕ್ಕೂ ಕೂಡ ಅಂಟಿಲ್ಲದ ಗುಣ ಇಲ್ಲ, ಕಮಲಕ್ಕೆ ಮಾತ್ರ ಅಂಟಿಲ್ಲದ ಗುಣ ಇದೆ. ಆ ನೀರಿನಲ್ಲಿದ್ದರೂ ಕೂಡ ಅಂಟಿಲ್ಲದೆ ಇರುತ್ತೆ. ಅದನ್ನೇ ಪ್ರಧಾನವಾಗಿ ದೇವರಲ್ಲಿ ಚಿಂತನೆ ಮಾಡಬೇಕು. ಆತನ ಸಕಲ ಅವಯವಗಳು ಅಂಟಿಲ್ಲದವುಗಳು, ಎಲ್ಲಾ ಕಡೆ ಇರುತ್ತೆ, ಯಾವ ಅಂಟಿಲ್ಲ. ಅದನ್ನೇ ಅಂಬಸ ಪದ್ಮಮಿವ ಹೇಗೆ ಮಾಡುತ್ತಾನೆ? ಅಸಕತೆಯಿಂದಲಿ ಅಂದರೆ ಈ ಸೃಷ್ಟಿ ಮಾಡಿದ್ದರಿಂದ, ನಮಗೆ ಶರೀರಗಳು ಕೊಟ್ಟಿದ್ದರಿಂದ, ಆ ಶರೀರ ಸುತ್ತು ತಾನೇ ನಿಂತು ನಮ್ಮ ಎಲ್ಲಾ ಕೆಲಸಗಳು, ಒಂದು ಜನ್ಮವ, ಈ ಜನ್ಮದಲ್ಲಿ 100 ವರ್ಷವೋ ಎಷ್ಟು ವರ್ಷವೋ, ಪ್ರತಿಯೊಂದು ದಿನ ನಮ್ಮನ್ನು ಹೊತ್ತು ಹೊತ್ತು ತಿರುಗಬೇಕು, ಹೊತ್ತು ಹೊತ್ತಿಗೂ ಆಲೋಚನೆ ಕೊಡಬೇಕು, ಕೈ ಕಾಲು ಅಲುಗಾಡಿಸಬೇಕು, ಖುಷಿ ಬಂದಂತೆ ಅದು ಕುಪ್ಪಡಿಸಬೇಕು, ಡ್ಯಾನ್ಸ್ ಮಾಡಬೇಕು ಅಂದ್ರು ಅದಕ್ಕೆ ಆಲೋಚನೆ ಕೊಡುತ್ತಾನೆ. ಆ ಶರೀರದ ಆಕಾರ ಸುತ್ತು ತನ್ನ ಶರೀರ ಬಿಟ್ಟು ಅವನ ಶರೀರ ಕುಪ್ಪಳಿಸುವಂತೆ ಮಾಡುತ್ತಾನೆ. ನರ್ತನ ನಾಟ್ಯ ಮಾಡುವರನ್ನು ನೋಡಿದಾಗ ಅವರನ್ನು ನೋಡುವುದಕ್ಕೆ ಅವರ ಸುತ್ತು ಆ ರೂಪ ಧಾರಣೆ ಮಾಡಿಕೊಂಡು ಶರೀರ ಕುಪ್ಪಳಿಸುವಂತೆ ನರ್ತನ ಮಾಡುತ್ತಾ ಇದ್ದಾನಲ್ಲ, ಈ ಹುಚ್ಚನನ್ನು ನೋಡಿ ಅಂತ ದಾಸರಾಯರು ಹೇಳುತ್ತಾರೆ. ಅಚ್ಚುತನ ನಿನ್ನಂತ ಹುಚ್ಚು ಧರೆಯನ್ನು ಕಾಣೆ. ಆ ಕುಣಿಯುವ ವ್ಯಕ್ತಿ ಒಳಗಿದ್ದವ ದೇವರ ಕಡೆ ಮುಖ ಬಿಟ್ಟು ನೋಡಲ್ಲ, ಆದರೆ ಅವನ ಶರೀರ ಹೊತ್ತುಕೊಂಡು ಅವನ ಆಲೋಚನೆಗನುಗುಣವಾಗಿ ಅವನು ಕೇಳುವ ಯಾವ ಹಾಡಿರುತ್ತೋ ಅದಕ್ಕೆ ತಕ್ಕಂತೆ, ಅವನ ಆಲೋಚನೆಗೆ ತಕ್ಕಂತೆ ಶರೀರ ಕುಪ್ಪಳಿಸ್ತಾ ತಾನು ನರ್ತನ ಮಾಡುತ್ತಾನಲ್ಲ, ಇವನನ್ನು ನೋಡಿ ಅಂತ ಹೇಳುತ್ತಾರೆ. ಆ ರೀತಿಯಾಗಿ ಹೇಳುತ್ತಾರೆ, ಅಸಕ್ತಿಯಿಂದಲೇ ಇಷ್ಟು ಮಾಡುತ್ತಾನೆ. ಅದರಲ್ಲಿ ಇವನಿಗೆ ಬರುವುದೇನೂ ಇಲ್ಲ, ಇವನಿಗೆ ಬರುವುದು ಒಂದೇ ಸಂತೋಷ. ಯಾವ ಸಂತೋಷ? ಈ ಜೀವರಾಶಿಗಳನ್ನ ಅವರವರ ಕರ್ಮ ಕಳೆದು ಉದ್ಧಾರದ ಮಾರ್ಗಕ್ಕೆ ಕರಕೊಂಡು ಹೋಗ್ತಾ ಇದ್ದೇನಲ್ಲ ಅಂತ ಸಂತೋಷ ಒಂದೇ ಸ್ವಾಮಿಗೆ. ಅದು ಅವನ ಸ್ವರೂಪದಲ್ಲಿರುವುದೇ, ಹೊಸದಾಗಿ ಬರುವುದು ಯಾವುದೂ ಇಲ್ಲ. ಆ ರೀತಿಯಲ್ಲಿ ಭಗವಂತ ಅಸಕ್ತಿಯಿಂದಲೇ ಮಾಡುತ್ತಾನೆ. ಆತ ಆಸಕ್ತಿಯಿಂದ ಮಾಡುತ್ತಾನೆ, ನೀನು ಅದನ್ನ ಆಸಕ್ತಿಯಿಂದ ಗ್ರಹಿಸು ಅಂತ ಹೇಳುತ್ತಾರೆ. ಆ ಭಗವಂತ ಯಾವ ರೀತಿ ಮಾಡುತ್ತಾನೋ, ನಮ್ಮ ಮೇಲೆ ವಿಶೇಷವಾಗಿ ಅನುಗ್ರಹದಿಂದ ಮಾಡುತ್ತಾನಲ್ಲ, ಅದನ್ನ ಚೆನ್ನಾಗಿ ಆಸಕ್ತಿಯಿಂದ ಗ್ರಹಣ ಮಾಡು ಅಂತಾರೆ. ಅಂದರೆ ಪುರಾಣ ಕೇಳಬೇಕಾದರೆ ಇಲ್ಲಿ ನನಗಾಗಿ ಹೆಣೆಯುವ ಹೆಣಗುವಂತ ಹಗಲು ರಾತ್ರಿ ದುಡಿಯುವ ಒಬ್ಬ ಸ್ನೇಹಿತ, ನನಗೆ ಕಾಣದೇನೆ ಒಳಗೊಳಗೆ ಬಚ್ಚಿಟ್ಟುಕೊಂಡು ನನಗೂ ಗೊತ್ತಾಗದೆ ನನಗಾಗಿ ದುಡಿಯುತ್ತಾ ಇದ್ದಾನೆ. ನಾನು ಯಾರ್ಯಾರೋ ಮುಖ ತಿರುಗಿಸಿ ಹೋಗುವ ಹಿಂದೆ ಅವರನ್ನ ಫ್ರೆಂಡ್ಸು ಅಂತವ್ರ ಹಿಂದೆ ಬೀಳ್ತಾ ಇದ್ದೇನೆ. ಎಲ್ಲರೂ ದೂರ ಆಗುವವರೇ, ಇವನೊಬ್ಬ ನನಗಾಗಿ ಹಗಲು ರಾತ್ರಿ ದುಡಿಯುತ್ತಾನೆ, ನನ್ನ ಮೇಲೆ ಅಭಿಮಾನ ಇಟ್ಟಿರ್ತಾನೆ, ನನ್ನ ದೋಷಗಳ ಸಹಿತ ನನ್ನ ಅಭಿಮಾನ ಪಡತಾನೆ. ನನಗಾಗಿ ಇರುವ ಸ್ನೇಹಿತ ಇವ ಸಿಗದೇ ಇದ್ದಾನೆ. ಇವ ಯಾವ ಫೇಸ್ಬುಕ್ ಅಲ್ಲಿ ಸಿಗ್ತಾನೋ ಗೊತ್ತಾಗಲ್ಲ. ಅವ ಸಿಗುವುದು ಒಂದೇ, ನಮ್ಮ ಮನಸ್ಸೆಂಬ ಫೇಸ್ಬುಕ್ ಅಲ್ಲಿ ಎಂಟರ್ ಮಾಡಿದರೇನೆ ದೊಡ್ಡವರೆಲ್ಲ ಕೂತಿದ್ದಾರೆ, ಮೆಂಬರ್ಸ್ ಆಗಿ ಎಲ್ಲರೂ ತತ್ವಾಭಿಮಾನಿಗಳಿದ್ದಾರೆ. ಅವರ ಅನುಗ್ರಹ ಆದರೇನೆ ನಮ್ಮ ಮನಸ್ಸೆಂಬ ಫೇಸ್ಬುಕ್ ಅಲ್ಲಿ ಈ ಸ್ವಾಮಿಯ ಅಡ್ರೆಸ್ ಸಿಗುತ್ತೆ, ಇಲ್ಲದಿದ್ರೆ ಇವನ ಅಡ್ರೆಸ್ಸೇ ಸಿಗೋದಿಲ್ಲ. ಆದ್ದರಿಂದ ಇಂಥ ಸ್ನೇಹಿತನನ್ನ ನಾವು ಹುಡುಕಬೇಕು, ಅದನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಆಸಕ್ತಿಯಿಂದಲೇ ಗ್ರಹಿಸೋ ಮುಖ್ಯವಾಗಿ. ಹೌದಾ, ಹಾಗಾದರೆ ಅವನ ಹೆಸರು ಗೊತ್ತಾಯಿತು ಹರಿ ಅಂತ, ಅವನ ರೂಪ ಅಂದರೆ ಗುಣಪೂರ್ಣ ದೋಷರಹಿತ ಅಂತ ಗೊತ್ತಾಯಿತು. ಅಷ್ಟೇ ಅಲ್ಲ, ಅವ ನಮಗೆ ಮಾಡುವ ಉಪಕಾರ ಗೊತ್ತಾಯಿತು. ಅವ ಎಲ್ಲಿರ್ತಾನೆ ಅಂದ್ರೆ ಸ್ಪಷ್ಟ ಹೇಳುತ್ತಾರೆ, ತ್ವಕು ಮೊದಲಾದ ಧಾತು ಕರಣ ದೇಹದಲ್ಲಿ ಅನೇಕ ರೂಪಗಳಿಂದ ವ್ಯಾಪ್ತನಾಗಿ ಪ್ರಕೃತಿ ಕಾಲ ಕರ್ಮ ಜೀವ ಲಕ್ಷಣದಂತೆ ಸಖನಾಗಿ ಮಾಡಿ ತಜ್ಜನಿತವಾದ ಸುಖ ದುಃಖ ಫಲ ಅಂದ್ರು. ಭಗವಂತ ನಮ್ಮಲ್ಲಿ ಏಳು ಧಾತುಗಳಿವೆ, ಏಳು ಧಾತುಗಳಲ್ಲಿ ತಾನು ತನ್ನ ರೂಪಗಳಿಟ್ಟಿದ್ದಾನೆ. ಏಳು ಧಾತುಗಳು, ಹನ್ನೊಂದು ಇಂದ್ರಿಯಗಳು, ಎಲ್ಲ ಒಳಗಿರುವ ರಕ್ತ ಮಾಂಸ ಮೊದಲಾದ ಕಣ ಕಣದಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಹೇಗೆ ವ್ಯಾಪ್ತನಾಗಿದ್ದಾನೆ? ಅನೇಕ ರೂಪಗಳಿಂದ ವ್ಯಾಪ್ತನಾಗಿದ್ದಾನೆ. ಅವನು ಏಕ, ಅವನು ಒಂದೇ, ಅವನಲ್ಲಿ ಭೇದ ಇಲ್ಲ. ಆದರೆ ಅನೇಕದಂತೆ ಅನೇಕ ರೂಪಗಳು ಧಾರಣೆ ಮಾಡಿಕೊಂಡಿದ್ದಾನೆ. ಅದನ್ನೇ ನಮ್ಮ ವಿಷ್ಣುತೀರ್ಥ ಗುರು ಸಾರ್ವಭೌಮರು ಹೇಳುತ್ತಾರೆ. ಜೀವರ ಶರೀರದಲ್ಲಿ ಹೇಗೆ ವ್ಯಾಪಿಸಿದ್ದಾನೆ ಈತ ಅಂದರೆ, ಪರಮಾಣು ಪ್ರದೇಶಮಪಿ ಅಭಿಹಾಯ ಅಂತಾರೆ. ಒಂದು ಸೂಜಿ ಮೊನೆಯಷ್ಟು, ಪರಮಾಣು ಪ್ರದೇಶದಷ್ಟು ಸ್ಥಳದಲ್ಲೂ ಕೂಡ ತನ್ನ ರೂಪ ಇಲ್ಲ ಅಂತಿಲ್ಲ, ಎಲ್ಲಾ ಕಡೆ ಆತ ವ್ಯಾಪಿಸಿದ್ದಾನೆ ನಮ್ಮ ಶರೀರದಲ್ಲಿ ಅಂತ ತಿಳಿಸಿಕೊಡುತ್ತಾರೆ. ತ್ವಕು ಮೊದಲಾದ ಧಾತು ಕರಣ, ಹನ್ನೊಂದು ಕರಣಗಳು ಅಂದ್ರೆ ಇಂದ್ರಿಯಗಳು, ದೇಹದಲ್ಲಿ ಅನೇಕ ರೂಪಗಳಿಂದ ವ್ಯಾಪ್ತನಾಗಿ ಹೇಗೆ ಮಾಡುತ್ತಾನೆ ಕರ್ಮ ಅಂದರೆ, ಎಲ್ಲರೂ ಹೇಳುವುದೇನು, ಹೌದು ದೇವರೇ ಎಲ್ಲ ಮಾಡಿಸೋದು, ಹೌದು ಹಾಗಾದ್ರೆ ಎಲ್ಲ ದೇವರಿಗೆ ಹೋಗ್ಲಿ, ಇಲ್ಲ ಅಂದ್ರು, ದೇವನೇ ಎಲ್ಲ ಮಾಡಿಸೋದು ಜೀವರಿಂದ, ಆದರೆ ತನ್ನ ಖುಷಿ ಬಂದಂತೆ ಮಾಡಿಸಲ್ಲ. ಇವನಿಂದ ಇದು ಮಾಡಿಸೋಣ, ಅವನಿಂದ ಅದು ಮಾಡಿಸೋಣ ಅಂತ ಜೀವರಲ್ಲಿ ಏನು ಇಲ್ಲದೆ ತನ್ನ ಖುಷಿ ಬಂದಂತೆ ಮಾಡಿಸಿದ್ರೆ ಆ ದೇವರಿಗೆ ಕೊಡು ಅಂತ ಹೇಳಬಹುದಾಗಿತ್ತು. ಇಲ್ಲಿ ಜೀವರ ಕರ್ಮ ಹೇಗಿರುತ್ತೆ, ಆ ಕರ್ಮಾನುಸಾರವಾಗಿ ಜೀವರ ವಿಶೇಷವಾದ ಎಲ್ಲ ಕರ್ಮಗಳನ್ನು, ಹಿಂದಿನ ಕರ್ಮಾನುಸಾರ ಈ ಕರ್ಮಗಳನ್ನು, ಅದರಲ್ಲೂ ಕೂಡ ಪ್ರಕೃತಿ ಅಂದರೆ ಅವನ ಶರೀರದ ಪ್ರಕೃತಿ, ಅದನ್ನೇ ಹೇಳುತ್ತಾರೆ. ಯಾವ ಯಾವ ಜೀವಿ ಯಾವ ಯಾವ ದೇಶದಲ್ಲಿ ಹುಟ್ಟಬೇಕೋ ಆಯಾ ದೇಶದಲ್ಲಿ ಅಂಥ ಶರೀರಗಳನ್ನೇ ದೇವರು ಕೊಡುತ್ತಾರೆ. ದೃಷ್ಟಾಂತಕ್ಕೆ ನೋಡಬೇಕಾದರೆ, ಆಫ್ರಿಕಾದಿಂದ ಯಾರಾದರೂ ಬಂದರೂ ನಾವು ತಟ್ಟಂತೆ ಗುರುತು ಹೇಳ್ತೇವೆ, ಇವರೆಲ್ಲ ಆಫ್ರಿಕಾದಿಂದ ಬಂದವರು ಅಂತ. ಯಾಕಪ್ಪ, ಎಲ್ಲಾ ಶರೀರ ಒಂದೇ ರೀತಿ ಪ್ರಿಂಟ್ ಹಾಕಿದಂತೆ ಎಲ್ಲ ಅವರದ್ದಿರುತ್ತೆ. ಟಿಬೆಟ್ ಇಂದ ಬಂದ್ರು ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇವರು ಟಿಬೆಟ್ ಇಂದನೋ ಅಥವಾ ಚೈನಾದಿಂದ ಬಂದ್ರು ಅಂತ ಗೊತ್ತಾಗುತ್ತೆ, ಮುಖ ನೋಡಿದ ಕೂಡ ಗೊತ್ತಾಗುತ್ತೆ. ಯಾಕೆ, ಸ್ವಾಮಿಯೇ ಹಾಗೆ ಮಾಡಿದನಂತೆ, ಬ್ರಹ್ಮದೇವರ ಮೂಲಕ ಆಯಾ ದೇಶದಲ್ಲಿರುವ ಶರೀರಗಳು ಈ ರೀತಿ ಬರಬೇಕು, ಈ ದೇಶದಲ್ಲಿ ಶರೀರ ಕಪ್ಪಾಗಿ ಈ ರೀತಿ ಬರಬೇಕು, ಇಂಡಿಯಾದಲ್ಲಿದ್ದವರು ಹೀಗೆ ಬರಬೇಕು ಅಂತ ಹಾಗೆ ನಿರ್ಧಾರಣೆ ಮಾಡಿ ಎಲ್ಲ ಆ ಪ್ರಕೃತಿ ಅಂದರೆ ಅವರವರು ಯಾವ ಕರ್ಮಾನುಸಾರ ಎಂತೆಂಥ ಶರೀರ ಧಾರಣೆ ಮಾಡಬೇಕು ಎಂಬುದು ನಿರ್ಣಯ ಮಾಡಿಕೊಡತಾನಂತ. ಅಷ್ಟೇ ಅಲ್ಲ, ಅವರ ಕಾಲ, ಕಾಲ ಅಂತ ಹೇಳಿದಾಗ ಎಂಥ ಕರ್ಮ ಮಾಡಿಸ್ತಾನೆ ಅಂದರೆ, ಅದೇ ಜೀವಿಯೇ ಒಂದು ಕಾಲದಲ್ಲಿ ಏನೂ ಗೊತ್ತಿಲ್ಲದ ಪೆದ್ದಾಗಿರ್ತಾನೆ, ಅದೇ ಜೀವಿಯನ್ನೇ ಇನ್ನೊಂದು ಕಾಲದಲ್ಲಿ ಅಪರೂಪದ ಜ್ಞಾನಿಯನ್ನಾಗಿ ಮಾಡಿಬಿಡ್ತಾನೆ. ಅವನ ಚಿತ್ತ ಇವನ ಕರ್ಮ, ಇವನ ಕರ್ಮ ಯಾವ ಕರ್ಮ ಮುಂದೆ ಹಾಕಬೇಕು ಯಾವ ಕರ್ಮ ಹಿಂದಾಕಿ ಕೊಡಬೇಕು ಅವನಿಗೆ ಗೊತ್ತಾಗುತ್ತೆ. ಯಾಕೆ ಇವನು ಹಿತಕ್ಕಾಗಿ ಮಾಡುತ್ತಾನೆ, ಅಲ್ಲಿ ಅವನ ಚಿತ್ತ ಎಂಬ ಶಬ್ದ. ಅವನ ಚಿತ್ತ ಅಂದ್ರೆ ಅವನ ಖುಷಿ ಬಂದಂತೆ ಮಾಡುತ್ತಾನೆ ಅಂತಲ್ಲ, ಅವ ಇವನ ಕರ್ಮಾನುಸಾರ ಯಾವ ಕರ್ಮವನ್ನ ಮೊದಲುಣಿಸಬೇಕು ನಂತರ ಉಣಿಸಬೇಕು ಅದು ಅವನ ಚಿತ್ತ. ಆದರೆ ಉಣಿಸೋದು ಮಾತ್ರ ಇವನ ಕರ್ಮಾನುಸಾರವೇ ಎಂಬುದು ಸತ್ಯ. ಅದರಿಂದ ಇಲ್ಲಿ ಮೊದಲು ಯಾವುದೋ ರೀತಿಯಲ್ಲಿದ್ದುವ ಜೀರ ಇನ್ನೊಂದು ಕಾಲದಲ್ಲಿ ಅದ್ಭುತವಾಗಿ ಬರ್ತಾನೆ, ಪರಿಣಾಮ ಆಗಿಬಿಡುತ್ತೆ ಅಂತ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಅನೇಕ ದೃಷ್ಟಾಂತಗಳು ನಮ್ಮಲ್ಲಿವೆ, ಅದನ್ನೇ ಹೇಳುತ್ತಾರೆ. ನಮ್ಮ ಗುರುಜಗನ್ನಾಥದಾಸರು ಕೋಸಿಗೆಯ ಮುತ್ಯ ಅಂತ ಕರೆಸಿಕೊಂಡ ಮಹಾನುಭಾವರು, ಅವರ ಚರಿತ್ರೆಯನ್ನು ಒಂದು ಸಲ ನೋಡಿದರೆ ಆ ಕಾಲ ಶಬ್ದ ಕಾರಣಾಮಕ ಭಗವಂತ ಹೇಗೆ ಹೇಗೆ ಮಾಡಿಸ್ತಾನೆ ಎಂಬುದು ಗೊತ್ತಾಗುತ್ತೆ. ಅವರು 20-22 ವರ್ಷಗಳವರೆಗೂ ಬಾಯಿಯಿಂದ ಓ ಅಂದ್ರೆ ಠ ಬರಲ್ಲ, ಒಂದಕ್ಷರ ಬರಲ್ಲ. ಅಲ್ಲಿದ್ದವರೆಲ್ಲ ಅವರನ್ನ ಕರೆಯೋದು ಮುಠಾಳ ಅಂತ ಕರೀತಾ ಇದ್ರು ಮುದ್ದಾಗಿ. ಒಂದು ಅಕ್ಷರ ಗೊತ್ತಿಲ್ಲ, ತಿನ್ನೋದು ತಿರುಗೋದು ಇಷ್ಟೇ ಅವರ ಲಕ್ಷಣ ಆಗಿತ್ತು. ಆ ಕಾಲದಲ್ಲಿ ಭಗವಂತ ಅವರನ್ನು ಹಾಗೇ ಇಟ್ಟಿದ್ದ. ಅವರ ತಂದೆ ನೋಡಿದರೆ ದೊಡ್ಡ ವಿದ್ವಾಂಸರು, ಆ ಹಳ್ಳಿಗೆ ಅನೇಕ ಕಡೆಯಿಂದ ಪಂಡಿತರು ಬಂದು ಅವರು ಕೇಳುವಂತ ಭಾಗವತ ಕೇಳಿ ಕೇಳಿ ಹೋಗಬೇಕು, ಅವರ ಮನೆಯಲ್ಲೇ ತುಂಬಾ ಕಾಲ ಇದ್ದು ಭಾಗವತ ಕೇಳಿ ಸಂತೋಷ ಪಟ್ಟು ಹೋಗಬೇಕು. ಇದು ಹೀಗಿದ್ದರೆ ಮಗ ನೋಡಿದರೆ ಹಾಗೆ, ಎಲ್ಲರೂ ಹೇಳ್ತಾ ಇದ್ರು ನೀನು ನಿಮ್ಮ ಅಪ್ಪನಿಗೆ ತಪ್ಪು ಹುಟ್ಟಿದ್ದೀಯಾ ಅಡ್ಡ ಹುಟ್ಟಿದ್ದೀಯಾ ಅಂತ ಅಲ್ಲಿ ಬೈತಾ ಇದ್ರು. ಎಲ್ಲರೂ ಹೇಳ್ತಾ ಇದ್ರು ಕೂಡ ನಗತಾ ಆ ಮಾತನ್ನ ಹಾಗೇ ಕೇಳಿ ಹೊರಟು ಹೋಗ್ತಾ ಇದ್ರಷ್ಟೇ ಹೊರತು ಪರಿಣಾಮ ಆಗಿಲ್ಲ. ಆದರೆ ಒಂದು ದಿವಸ ಬಂತು, ಅದೇ ಮಾತು, ನಿಮ್ಮಪ್ಪನಿಗೆ ಅಡ್ಡ ಹುಟ್ಟಿದ್ದೀಯಾ ಮುಠಾಳ ಅಂತ ಕರೆದದ್ದಕ್ಕೆ, ಯಾರೋ ಒಬ್ಬರು ಕರೆದದ್ದಕ್ಕೆ ಅವತ್ತು ಮನಸ್ಸಿನಲ್ಲಿ ನಾಟಿತು, ಛೇ ನನ್ನ ಬದುಕು ಹೀಗಾಯಿತಲ್ಲ ಅಂತ ಹತ್ತಿರದಲ್ಲಿ ಇರುವಂತಹ ಪ್ರಾಣದೇವರ ಸನ್ನಿಧಾನಕ್ಕೋಗಿ ಸೇವಾ ಮಾಡಲಿಕ್ಕೆ ಹೋಗ್ತಾರೆ. ಅದನ್ನೇ ಇಲ್ಲಿ ಹೇಳುತ್ತಾರೆ, ಅವರಾಗಿ ಹೋದದ್ದು ಇಲ್ಲ, ಸ್ವಾಮಿಯೇ ಇಷ್ಟು ಕಾಲ ಯಾವ ಯಾವ ಮಾತು ಬಂದರೂ ಅದು ಗ್ರಹಣ ಮಾಡಿಸಿಲ್ಲ, ಇವತ್ತು ಮಾತ್ರ ಅದೇ ಮಾತು ಬಂದರೆ ಗ್ರಹಣ ಮಾಡಿಸಿದ, ಅಲ್ಲಿಂದ ಅವರನ್ನ ಕರಕೊಂಡು ಹೋದ, ಪ್ರಾಣದೇವರ ಸೇವಾ ಮಾಡುವಂತೆ ಮಾಡಿದ. ಅವತ್ತು ಅವರ ವಿಶೇಷವಾದ ಸೇವಾ ಮುಗಿದ ಕೂಡಲೇ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇಭರಾಮಪುರದ ಅಪ್ಪ ಅವರು ಇಬ್ಬರು ಬರ್ತಾ ಇದ್ದಾರೆ. ಅವರ ನಾಲಿಗೆಯನ್ನ ತೆಗೆದು ಬೀಜಾಕ್ಷರವನ್ನ ಬರೀತಾ ಇದ್ದಾರೆ. ಬೆಳಿಗ್ಗೆ ಇತ್ತ ತಂದೆ ಭಾಗವತ ಪ್ರವಚನ ಮಾಡಬೇಕು, ಮನಸ್ಸಿನಲ್ಲಿ ಕುದಿಯಾಟ ಆಗ್ತಾ ಇದೆ. ಇದ್ದ ಒಬ್ಬ ಮಗ ದೂರ ಹೋಗಿ ಕೂತಿದ್ದಾನೆ, ಇಲ್ಲೇ ಏನೋ ತಿಂದು ತಿಡುಗಾಡುತ್ತಾ ಇರುವವ, ಅಲ್ಲಿ ಏನು ಮಾಡುತ್ತಾನೋ ಏನಾಗ್ತಾನೋ ಎಲ್ಲಿಗೆ ಹೋಗ್ತಾನೋ ಅಂತ ಕುದಿಯಾಟ ಇದೆ. ಭಾಗವತ ಹೇಳಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ, ಚಂಚಲವಾಗ್ತಾ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ಬಾಗಲಲ್ಲಿ ಮಗ ಪ್ರತ್ಯಕ್ಷ ನೋಡುತ್ತಾರೆ, ಆನಂದ ಆಗಿಬಿಡುತ್ತೆ. ಎಲ್ಲರಿಗೂ ಆನಂದ ಆಯಿತು, ಆಚಾರ್ಯರಿಗೆ ಭಾಗವತ ಹೇಳಲಿಕ್ಕಾಗತ್ತಲ್ಲ ಅಂತ ಆನಂದ ಮಿಕ್ಕವರದ್ದಾದರೆ ಮಗ ಬಂದನಲ್ಲ ಅಂತ ಆನಂದ ಆಚಾರ್ಯರದ್ದಾಯಿತು. ನಂತರ ಒಳಗೆ ಬಂದ ಮಗ ಕೇಳಿದ್ದೇ ಮೊದಲು ಇಷ್ಟು, ಅಪ್ಪ ನೀನು ಕೂತ ಜಾಗ ಯಾವುದು, ವ್ಯಾಸಪೀಠದ ಮುಂದೆ ಕೂತಿದ್ದೀಯಲ್ಲ ಅಲ್ಲಿ ನಾನು ಕೂಡಲೋ ಅಂತ. ಎದುರಿಗೆ ಕೂತದ್ದು ಸಿಂಹ ಹುಲಿಗಳಂತಿರುವ ಎಲ್ಲಾ ಪಂಡಿತರು ಕೂತಿದ್ದಾರೆ. ವ್ಯಾಸಪೀಠದ ಮುಂದೆ ತಾವು ಸರದು ಏನೂ ಬಾರದ ಮಗನನ್ನ ಕೂಡಿಸಿದರೆ ಅವರಿಗೆಲ್ಲ ಅವಮಾನ ಮಾಡಿದಂತಾಗುತ್ತೆ, ಅವರೇನೆಂದು ಕೊಡುತ್ತಾರೋ, ಕೂಡಿಸದಿದ್ದರೆ ಮಗ ಏನೆಂದು ಕೊಡುತ್ತಾನೋ, ಮತ್ತು ಮನೆ ಬಿಟ್ಟು ಹೋಗ್ತಾನೇನೋ ಅಂತ ಸಂಕೋಚ ಒಳಗೆ ಗುದ್ದಾಟ ಶುರುವಾಗಿದೆ. ಅಂತಹ ಕಾಲದಲ್ಲಿ ಆ ಕೂತಿರುವ ಪಂಡಿತರು ಹೇಳಿದರು, ಕೊನೆಗೆ ಅವನಿಗೆ ಅಲ್ಲಿ ಕೂಡಬೇಕಂತಾದರೂ ಮನಸ್ಸು ಬಂತಲ್ಲ, ಕೂಡ್ಲಿ ಬಿಡಿ ಅಂದ್ರು. ತುಂಬಾ ಭಾರ ಇಳಿತು ಬಾಪ ಅಂತ ಕೂಡಿಸಿದ್ರು, ಏನು ಮಾಡುತ್ತಾನೆ ನೋಡೋಣ ಅಂದರೆ ಶುರು ಮಾಡಿದರು, ಅಪ್ಪ ನಾನು ಭಾಗವತ ಹೇಳ ಅಂತ ಕೇಳಿದರು. ಆಶ್ಚರ್ಯ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ ಅಂತ ಮಹಾ ಪಂಡಿತರಿಗೆ ಭಾಗವತದಲ್ಲಿ ಪರೀಕ್ಷಾ ಇಡುತ್ತಾರೆ, ಅಲ್ಲಿರುವ ಪ್ರಮೇಯಗಳನ್ನ ಅರ್ಥ ಮಾಡಿಕೊಂಬುದೇ ಕಷ್ಟ, ಅಂಥದ್ದನ್ನ ಭಾಗವತ ಹೇಳುತ್ತೇನೆ ಅಂತ ಹೇಳುತ್ತಾನಲ್ಲ, ಸರಿ ಬಿಡಪ್ಪ ಏನಾದ್ರೂ ಹೇಳಿ, ಆ ಶಬ್ದ ಆದ್ರೂ ಬಂತಲ್ಲ ಸರಿ ಹೇಳಪ್ಪ ಅಂದ್ರು. ಶುರು ಮಾಡಿದ್ರು, ಜನ್ಮಾದ್ಯಸ್ಯ ಅಂತ ಶುರು ಮಾಡಿದವರು ಆ ಮೊದಲನೆಯ ಶ್ಲೋಕದ ಅರ್ಥ 6 ತಿಂಗಳವರೆಗೂ ಹೇಳಿದರು. ಅಲ್ಲಿರುವ ಬ್ರಾಹ್ಮಣರು ಮನೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಬರಲಿಲ್ಲ ಅಂತಾರೆ. ಅವರು ಆ ಸ್ಥಿತಿಗೆ ಯಾರು ಕಾರಣ ಎಂಬುದನ್ನ ರಾಘವೇಂದ್ರ ವಿಜಯ ಎಂಬ ಗ್ರಂಥ ಕನ್ನಡದಲ್ಲಿ ಬರೀತಾರೆ, ಅದರಲ್ಲಿ ಸ್ಪಷ್ಟ ಹೇಳಿಕೊಳ್ತಾರೆ. ರಾಘವೇಂದ್ರರ ಪಾದ ಪದುಮ ಪರಾಗ ಸ್ಪರ್ಶದ ಲೇಷ ಮಾತ್ರದಲ್ಲಿ ಓದದಲೆ ಸಿರಿ ಬ್ರಹ್ಮವಿದ್ಯೆ ನನಗೆ ಬಂತು ಅಂತ ಹೇಳುತ್ತಾರೆ. ಅದನ್ನ ತೋರಿಸಿಕೊಡ್ತಾರೆ. ಇದನ್ನು ಹೇಳುತ್ತಾರೆ ಇಲ್ಲಿ ಕಾಲ ಪ್ರಕೃತಿ ಕಾಲ ಜೀವನ ಪ್ರಕೃತಿ ಅಂತಹದ್ದು, ಅವನ ಶರೀರದ ಪ್ರಕೃತಿ ಅಂತಹದ್ದು, ಅಲ್ಲಿ ಕರ್ಮ ಪ್ರಕೃತಿ ಅಂತಹದ್ದು ಅದು ನೋಡುತ್ತಾರೆ, ಕಾಲವೂ ನೋಡುತ್ತಾನೆ ಭಗವಂತ. ಅವರನ್ನೇ ಅಷ್ಟರವರೆಗೂ ಎಲ್ಲರಿಂದ ಮುಟ್ಟಾಳ ಅಂತ ಕರೆಸಿದ ಸ್ವಾಮಿ ಆ ಕಾಲದಲ್ಲಿ ಚೂರು ಕಾಲ ಬದಲಾವಣೆ ಮಾಡಿದ, ಕಾಲನಾಮಕನಾಗಿ ನಿಂತು ಎಲ್ಲರಿಗೂ ಅದ್ಭುತವಾದ ಜ್ಞಾನ ಅವರ ಮುಖದಿಂದ ತಿಳಿಸಿಕೊಟ್ಟ. ಇದು ಸ್ವಾಮಿಯ ಕಾಲ ಅನುಸಾರ ಮಾಡುವ ಚರ್ಯ ಅಂತಾರೆ. ಆ ರೀತಿಯಲ್ಲಿ ಪ್ರಕೃತಿ ಕರ್ಮ ಕಾಲ ನಂತರ ಜೀವ ಲಕ್ಷಣದಂತೆ ಅಂತ ಹೇಳುತ್ತಾರೆ. ಒಳಗಿರುವ ಜೀವ ದುಷ್ಟನಾಗಿದ್ದು ಮೇಲ್ನೋಟಕ್ಕೆ ಬ್ರಾಹ್ಮಣ ಶರೀರ ಹೊತ್ತುಕೊಂಡು ಬಂದಿರಬಹುದು, ಆದರೆ ಒಳಗಿರುವ ಜೀವ ಸಜ್ಜೀವನಾಗಿ ಬೇರೆ ಶರೀರ ಹೊತ್ತುಕೊಂಡು ಬಂದಿರಬಹುದು. ಹಾಗೆ ಒಳಗಿರುವ ಜೀವನ ಲಕ್ಷಣ ಏನಿದೆ ಅದರ ಪ್ರಕಾರ ಅವನ ಕರ್ಮಾನುಸಾರ ಮಾಡಿಸ್ತಾನೆ. ಯಾಕೆ ಅಂದರೆ ತಾಮಸ ಜೀವಿಯಾಗಿದ್ದರೆ ಅವನಿಗೆ ತಮೋ ಪ್ರಾಪ್ತಿಯಾಗಿರಬೇಕು, ಅಂಧಂತವಸ್ಸು ಪ್ರಾಪ್ತಿಯಾಗಬೇಕು. ಅಂಥ ಕರ್ಮಗಳನ್ನೇ ಸೆಲೆಕ್ಟ್ ಮಾಡಿ 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 ಅವನಿಂದ ಮಾಡಿಸಿ ಕಳಕ್ಕೆ ಹೋಗುವಂತಹ ಕರ್ಮಗಳನ್ನೇ ಮಾಡಿಸ್ತಾನೆ. ಸಜ್ಜೀವರಾಶಿ ಆಗಿದ್ರೆ ಆ ಜೀವನ ಲಕ್ಷಣವನ್ನು ನೋಡಿ ಯಾವ ಕರ್ಮ ಮಾಡಿಸಿದರೆ ಇವನ ಬಂಧ ಕಡಿದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದನ್ನ ಆಲೋಚನೆ ಮಾಡಿ ಅಂಥ ಕರ್ಮಗಳನ್ನೇ ಆ ಜೀವನ ಲಕ್ಷಣದಂತೆ ಮಾಡಿಸ್ತಾನೆ. ರಾಜಸರಿಗೆ ಅವರಿಗೆ ತಕ್ಕಂತಹ ಕರ್ಮಗಳನ್ನೇ, ಹಿಂದೆ ಕರ್ಮಗಳ ರಾಶಿ ಬಿದ್ದಿದೆ, ಅದರಲ್ಲಿ ಯಾವುದನ್ನ ತೆಗೆದುಕೊಡಬೇಕು ಎಂಬುದು ಅವನದ್ದೇ ನಿರ್ಣಯ. ಆದ್ದರಿಂದ ಪ್ರಕೃತಿ ಕಾಲ ಕರ್ಮ ಜೀವ ಲಕ್ಷಣದಂತೆ ತಾನು ಸಖನಾಗಿ ಮಾಡಿ, ಇಲ್ಲಿ ತಾನು ಸಖನಾಗಿ ಎಲ್ಲರ ಕೆಲಸಗಳನ್ನ ತಾನು ಮಾಡಿ ಮಾಡಿಸ್ತಾ ಇದ್ದಾನೆ. ಮಾಡಿದ ಮೇಲೆ ಮುಂದೇನು ಅಂದರೆ ಹೇಳುತ್ತಾರೆ, ತಜ್ಜನಿತವಾದ ಸುಖ ದುಃಖ ಫಲ ಅನಶ್ನನ್ ಎಂಬೋ ಶ್ರುತಿಯಂತೆ. ಇಲ್ಲಿ ಹೇಳುತ್ತಾರೆ, ಶ್ರುತಿ ಬರುತ್ತೆ, ಅನಶ್ನನ್ ಅನ್ಯೋ ಅಭಿಚಾಕಶೀತಿ. ದೇಹದ ವೃಕ್ಷದಲ್ಲಿ ಜೀವ ದೇವ ಇಬ್ಬರೂ ಇದ್ದಾರೆ. ಒಬ್ಬ ಕರ್ಮದ ಫಲವನ್ನ ಉಂಡು ಉಂಡು ಬಡಕಲಾಗಿದ್ದಾನೆ, ಇನ್ನೊಬ್ಬ ಕರ್ಮಫಲ ಏನೂ ಉಣದೆ ಬಲಿಷ್ಠನಾಗಿದ್ದಾನೆ. ಅದನ್ನೇ ದಾಸರಂದರು, ಉಣ್ಣದ ಹಕ್ಕಿ ಬಲವಾಗೈತೆ, ಉಣ್ಣುವ ಹಕ್ಕಿ ಬಡಕಲೈತೆ ಅಂತ ಹೇಳುತ್ತಾರೆ. ಆದ್ದರಿಂದ ಈ ಭಗವಂತ ಜೀವನಿಂದ ಕರ್ಮಗಳನ್ನು ಮಾಡಿಸಿ ಆ ಕರ್ಮಗಳಿಗೆ ತಕ್ಕಂತ ಸುಖ ದುಃಖ ಫಲವನ್ನ ಅವನಿಗೆ ಉಣಿಸ್ತಾನೆ. ನಮ್ಮಿಂದ ಮಾಡಿಸಿದ ಪುಣ್ಯ ಪಾಪ ಏನಿರುತ್ತೆ ಅದರ ಫಲವನ್ನ ತಾನು ಉಣಲ್ಲ, ಸುಖದ ಪುಣ್ಯದ ಫಲವಾದರೂ ತಾನು ಉಣಲ್ಲ, ಪಾಪದ ಫಲವಾದರೂ ತಾನು ಉಣಲ್ಲ. ಯಾಕೆಂದ್ರೆ ಕರ್ಮದ ಫಲ ಉಣ್ಣುವುದು ಜೀವ ಮಾತ್ರ. ಇದು ನಮ್ಮ ತಲೆಯಲ್ಲಿ ಸರಿಯಾಗಿ ಚೆನ್ನಾಗಿರಬೇಕು. ಇಲ್ಲಿ ತುಂಬಾ ಗೊಂದಲ ಬರುತ್ತೆ, ದೇವರಿಗೆ ಕರ್ಮ ಸಮರ್ಪಣ ಹೇಗೆ ಮಾಡಬೇಕು? ಇಲ್ಲೇನೋ ಹೇಳಿದ್ರು, ತಾನು ಅಂಟಿಲ್ಲದೆ ಎರಡೂ ಕರ್ಮಗಳನ್ನ ತಾನು ತಿನ್ನದೆ ಜೀವನಿಗೆ ಉಣಿಸ್ತಾನೆ ಅಂತ ಸ್ಪಷ್ಟ ಹೇಳುತ್ತಾ ಬರ್ತಾ ಇದ್ದಾರೆ. ಹಾಗಾದರೆ ನಾವು ದೇವರಿಗೆ ಕರ್ಮ ಸಮರ್ಪಣ ಹೇಗೆ ಮಾಡಬೇಕು? ಇದು ವಿಶೇಷವಾದ ವಿಚಾರ. ಇದು ತಿಳಿಯದಿದ್ದರೆ ಸಾಧನೆ ಮುಂದಾಗುವುದೇ ಇಲ್ಲ. ಆದ ಕಾರಣ ಕರ್ಮ ಸಮರ್ಪಣ ದೇವರಿಗೆ ಪುಣ್ಯ ಪಾಪಗಳೆರಡೂ ಅರ್ಪಣೆ ಮಾಡಬೇಕಾ? ಪುಣ್ಯ ಮಾತ್ರ ಅರ್ಪಣೆ ಮಾಡಿ ಪಾಪ ಅರ್ಪಣೆ ಮಾಡದೇ ಇರಬೇಕಾ? ಎರಡು ರೀತಿಯಾದ ಆಲೋಚನಾ ವಿಧಾನವಿದೆ. ದೇವರಿಗೆ ಪುಣ್ಯ ಅರ್ಪಣೆ ಮಾಡಿ ಅನಂತ ಪಟ್ಟು ಮಾಡಿ ಕೊಡ್ತಾನೆ, ಪಾಪ ಅರ್ಪಣೆ ಮಾಡಬೇಡಿ, ಅದನ್ನು ಅರ್ಪಣೆ ಮಾಡಿದರೆ ನಿಮಗೆ ಅದನ್ನು ಅನಂತ ಪಟ್ಟು ಮಾಡುತ್ತಾನೆ, ಆದ್ದರಿಂದ ಪುಣ್ಯ ಮಾತ್ರ ಅರ್ಪಣೆ ಮಾಡಿ ಪಾಪ ಅರ್ಪಣೆ ಮಾಡಬೇಡಿ ಎನ್ನುವುದು ಒಂದಾಲೋಚನಾ ವಿಧಾನ. ದಾಸರಾಯರು ಅಲ್ಲಿ ಸ್ಪಷ್ಟ ಹೇಳುತ್ತಾರೆ, ಪುಣ್ಯ ಪಾಪಗಳರ್ಪಿಸವನಡಿಗೆ ಅಂತ ಹೇಳುತ್ತಾರೆ. ಎರಡೂ ವಾದಗಳ ನಡುವೆ ಗೊಂದಲ, ಸಾಮಾನ್ಯ ಜನಕ್ಕೆ ಎರಡೂ ಕೊಡಬೇಕೋ ಒಂದು ಕೊಟ್ಟು ಒಂದು ಬಿಡಬೇಕೋ ಅಂತ. ಈ ವಿಚಾರ ಚೆನ್ನಾಗಿ ವಿಸ್ತಾರವಾಗಿ ತೆಗೆದುಕೊಂಡು ವಿಚಾರ ಮಾಡಿದವರು ನಮ್ಮ ಅರಣ್ಯಕಾಚಾರ್ಯರು. ಅದು ಏನು ಆ ಭಗವಂತನಿಗೆ ಕರ್ಮ ಸಮರ್ಪಣೆ ಮಾಡುವುದು ಅಂದ್ರೇನು, ಸಮರ್ಪಣಾ ಶಬ್ದಕ್ಕೆ ಅರ್ಥ ಏನು, ನಾವು ಯಾವ ರೀತಿ ಮಾಡಿದರೆ ಪಾರಾಗುವುದಾಗುತ್ತೆ, ಅಲ್ಲಿ ಏನೇನು ತೊಡಕುಗಳು ಬರುತ್ತೆ, ಏನೇನು ನಮಗೆ ವಾಕ್ಯಗಳು ವಿರುದ್ಧವಾಗಿ ತೋರುತ್ತೆ, ಪ್ರಮಾಣಗಳು, ಅವೆಲ್ಲವನ್ನು ಕೂಡ ನಾಳೆ ರಾತ್ರಿ 9 ಗಂಟೆಗೆ ಸೇರಿದಾಗ ನೋಡೋಣ. ಅಷ್ಟೇ ಅಲ್ಲ, ಇನ್ನೊಂದು ವಿಚಾರವನ್ನು ನಾನು ತಿಳಿಸಬೇಕು ಅಂತಿದ್ದೇನೆ. ನಾನು ಬೆಂಗಳೂರಿನಲ್ಲಿ ಚತುರ್ದಶಿ, ಷೋಡಶಿ, ಅಧ್ಯಾತ್ಮ ರಸರಂಜನಿ ಇವೆಲ್ಲ ಪ್ರವಚನಗಳನ್ನು ಅರಣ್ಯಕಾಚಾರ ಅನುಗ್ರಹದಿಂದ, ಅವರ ಅನುಗ್ರಹದಿಂದ ನಡೆಸಿಕೊಂಡು ಬರ್ತಾ ಇದ್ದೇನೆ ನನ್ನ ಆತ್ಮೋದ್ಧಾರಕ್ಕಾಗಿ. ಅದು ಒಂದು ಕಡೆ ಆದಾಗ ಅದು ರೆಕಾರ್ಡಿಂಗ್ ಆಗಿತ್ತು, ಅದನ್ನು ಎಲ್ಲರಿಗೆ ತಲುಪಿಸಬೇಕು ಅಂತಿದ್ದಾಗ ಒಬ್ಬ ವ್ಯಕ್ತಿ ಅದನ್ನ ಬಳಸಿಕೊಂಡು ತುಂಬಾ ದುಡ್ಡಿಗೆ ಮಾರ್ಲಿಕ್ಕೆ ಶುರು ಮಾಡಿದ್ರು. ಹೋಗ್ಲಿ ಬ್ರಾಹ್ಮಣ ಅಂತ ಅಂದುಕೊಂಡಿದ್ದೆ, ಆದರೆ ತುಂಬಾ ದುಡ್ಡಿಗೆ ಮಾರ್ಲಿಕ್ಕೆ ಶುರು ಮಾಡಿದಾಗ ನಾನು ಅವರನ್ನ ತಡೆದೆ. ಈ ರೀತಿ ಮಾಡಬಾರದು, ಇದು ವ್ಯಾಪಾರ ಆಗಬಾರದು, ಅರಣ್ಯಕಾಚಾರದ ಗ್ರಂಥ ಎಲ್ಲರಿಗೂ ತಲುಪಬೇಕು ಅಂತ ನಾನು ಪರ್ಮಿಷನ್ ಕೊಟ್ಟೆ ಅಷ್ಟೇ ಹೊರತು ನೀವು ಇದನ್ನು ವ್ಯಾಪಾರ ದೃಷ್ಟಿಯಿಂದ ಮಾಡುವುದು ಸರಿಯಲ್ಲ ಅಂತ ಹೇಳಿ ಅವರನ್ನ ನಿಲ್ಲಿಸಿ ನಾನು ಅವರು 200 ರೂಪಾಯಿಗೆ ಮಾಡುವಂತಹ ಸಿಡಿಯನ್ನ ನೀವು ಬೇಡ ಅಂತ ಹೇಳಿ ನಮ್ಮವರ ಸಹಕಾರದಿಂದ ಬರೀ 50 ರೂಪಾಯಿಗೆ 2 ಸಿಡಿಗಳನ್ನು ಮಾಡಿ ನಾನು ಎಲ್ಲರಿಗೂ ಮುಟ್ಟಲಿ ಅಂತ ಮಾಡಿದೆ. ಆದರೆ ಆ ವ್ಯಕ್ತಿಗಳು ಅದನ್ನು ಕೇಳತಾ ಇಲ್ಲ, ಯಾರೂ ಕೇಳತಾ ಇಲ್ಲ, ಅದು ಹಾಗೇ ಸಿಡಿಗಳನ್ನು ಮಾರತಾ ಇದ್ದಾರೆ. ಅದು ಎಲ್ಲೆಲ್ಲಿ ಮಾರತಾ ಇದ್ದಾರೆ ಎಂಬುದನ್ನು ಎಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡತಾ ಇದ್ದಾರೆ. ಅದು madhvakart.com ಅಂತದೇನಿದೆ ಅಲ್ಲಿ ಎಲ್ಲಾ ಕಡೆ ನನ್ನ ಪರ್ಮಿಷನ್ ಇಲ್ಲದೆ ಎಲ್ಲಾ ಸಿಡಿ ಮಾರತಾ ಇದ್ದಾರೆ. ಇರಲಿ, ಬ್ರಾಹ್ಮಣರು ಬದುಕಲಿ ಎಂದುಕೊಂಡ್ರೆ ಅವರು ಮಾಡುವ ವಿಧಾನ ಸರಿಯಲ್ಲ, ನನ್ನ ಪರ್ಮಿಷನ್ ಇಲ್ಲದೇನೆ ಆ ಸಿಡಿಗಳನ್ನು ಮಾರತಾ ಇದ್ದಾರೆ. ಅದರಲ್ಲೂ ನಂದಿತ್ತು, ಏನದು, ನೀವು ದುಡ್ಡು ತಿಂದ್ರು ತಿನ್ರಪ್ಪ, ಸ್ವಲ್ಪಕ್ಕೆ ಮಾರಿ ಎಲ್ಲರಿಗೂ ಒಳ್ಳೇದಾಗ್ಲಿ ಎಂಬ ಉದ್ದೇಶ ಇದ್ರೆ ಅದು ಲೆಕ್ಕ ಮಾಡದೆ ಹಾಗೆ ಮಾಡತಾ ಇದ್ದಾರೆ. ಅದಕ್ಕೆ ಮದ್ದು ಒಂದೇ ಒಂದು ಅಂತ ನಾನು ಇಟ್ಟಿದ್ದೆ. ಯಾಕೆಂದ್ರೆ 50 ರೂಪಾಯಿ ಇಟ್ಟು ಒಂದು ಸಿಡಿಯನ್ನ ನಾನು ಅದೇ ಸಿಡಿಯನ್ನ ಎಲ್ಲರಿಗೂ ಕೊಟ್ಟದ್ದು ಯಾಕೆ, ಅದನ್ನು ಇನ್ನೊಂದು ಸಿಡಿಗೆ ಹಾಕೋಣ ಅಂತ. ಈ ದಂಟೆಯೇ ಬೇಡ ಅಂತ ನಾನು ಒಂದು ಕೆಲಸ ಮಾಡಿದೆ. ಇದೇ ವೆಬ್ಸೈಟ್ ಅಲ್ಲಿ ಚತುರ್ದಶಿ ಸಿಡಿಯನ್ನ ಪೂರ್ಣವಾಗಿ ನಾವು ಕೊಟ್ಟಿದ್ದೇವೆ. ಯಾರು ಬೇಕಾದರೂ ಎಷ್ಟು ಸಲ ಬೇಕಾದರೂ ಡೌನ್ಲೋಡ್ ಮಾಡಿಕೋಬಹುದು. ದಯವಿಟ್ಟು ನೀವು ವಿದ್ಯಾಪೀಠದಲ್ಲಿ ಸಿಗುವಂತಹ, ಪೇಜಾವರ ವಿದ್ಯಾಪೀಠದಲ್ಲಿ ಒಬ್ಬ ವ್ಯಕ್ತಿ ವಿದ್ಯಾಪೀಠಕ್ಕೆ ಕಳಂಕ ಬರುವಂತೆ ಎಲ್ಲರ ಪ್ರವಚನಗಳನ್ನು ರೆಕಾರ್ಡ್ ಮಾಡಿ ಆ ವ್ಯಕ್ತಿಯ ಹೆಸರು ಪ್ರಭಾಕರ್ ಅಂತ, ಆತನೇ ಅಲ್ಲಿ ಎಲ್ಲ ರೆಕಾರ್ಡ್ ಮಾಡುತ್ತಾ ಅಲ್ಲಿ ಎಲ್ಲ ಮೈಕ್ ಅನ್ನು ಸೆಟ್ ಮಾಡುತ್ತಾ ಇರುತ್ತಾನೆ, ಆತನೇ ರೆಕಾರ್ಡ್ ಮಾಡಿ ಎಲ್ಲರದ್ದು ಅವರಿಗೆ ಗೊತ್ತಿಲ್ಲದೆ ಮಾರತಾನೆ. ನನ್ನ ಹತ್ರ ಪರ್ಮಿಷನ್ ತಗೊಂಡು ಮಾರಿದಾಗ 200 ರೂಪಾಯಿ ಇಟ್ಟಿದ್ದಾಗ ಬೇಡಪ್ಪ ಅಂತ ಹೇಳಿ ನಿಲ್ಲಿಸಿದರೆ ಅದನ್ನ ನಿಲ್ಲಿಸದೆ ಹಾಗೆ ಮಾರತ ಅಲ್ಲಿ ವಿದ್ಯಾಪೀಠದಲ್ಲಿರುವಂತಹ ಒಂದು ಅಂಗಡಿಯಲ್ಲಿ ನಮ್ಮೂರು ಯಾರನ್ನು ಹೋದ್ರೆ ಇಲ್ಲ ಅಂತ ಹೇಳೋದು, ಬೇರೆ ಹೋದ್ರೆ ಬಂದ್ರೆ 200 ರೂಪಾಯಿಗೆ ಮಾರೋದು, ಇಂಥ ಕೆಲಸ ಮಾಡುತ್ತಾ ಇದ್ದಾನೆ. ಅದೇ ಸಿಡಿಯನ್ನ ಮಾಧ್ವಾ ಕಾರ್ಟ್